ಜಯತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋನಃ ಜೈತ್ಯಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸುಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೈತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಹಾ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮ ವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆ ದರದಿ ಕೇಳುವುದು ಕೃಷ್ಣ. ಇಲ್ಲಿ ತಿರುಗಾನು ದೇವರನ್ನ ದೇವರ ಗುಣಗಳನ್ನ ವಿಶೇಷವಾಗಿ ಕೊಂಡಾಡ್ತಾ ಇದ್ದಾರೆ. ಅದು ಪ್ರೀವಿಯಸ್ ಪದ್ಯದಿಂದ ನೋಡಿದ್ದೀವಿ. ಜಗತ್ರಯವನ್ನ ಹೇಗೆ ಒಂದು ತಾಯಿ ಒಂದು ಗರ್ಭಿಣಿ ಸ್ತ್ರೀ ಒಳಗೆ ಇಟ್ಟುಕೊಂಡು ರಕ್ಷಣೆ ಮಾಡುತ್ತಾಳೋ ಹಾಗೆ ಈ ಮೂರು ಲೋಕಗಳಂದ್ರೆ ಇಡೀ ಬ್ರಹ್ಮಾಂಡ ಬ್ರಹ್ಮಾಂಡದ ಆವರಣ ಎಲ್ಲವೂ ಒಳಗೆ ಇಟ್ಟುಕೊಂಡು ರಕ್ಷಣೆ ಮಾಡುತ್ತಾ ಇದ್ದಾನೆ ಅಂತ. ಸೊ ತ್ರಿಭು ಇಲ್ಲಿ ನೋಡಿ ಈ ಪದ್ಯದಲ್ಲಿ ನಾವು ಮೇಲಿಂದ ಅರ್ಥ ನೋಡಾಯ್ತು, ಮೇಲಿಂದ ಮೇಲೆ ನಮ್ಗೆ ಎಲ್ಲರಿಗೂ ಅರ್ಥ ಆಗತ್ತ. ಬಟ್ ಇಲ್ಲಿ ವಿಶೇಷವಾಗಿ ನೋಡಿ ನಾಡಿ ಪ್ರಕರಣ ಸಂಧಿಯಲ್ಲಿ ನಾವು ನೋಡ್ತಾ ವಿಶೇಷವಾಗಿ ನೋಡೋದು ಈ ಅದು ಜಮಖಂಡಿ ವಾದಿರಾಜಾಚಾರ್ಯರು ತೋರಿಸಿಕೊಟ್ಟ ಮಾರ್ಗದಲ್ಲಿ ಒಂದು ವಿಷ್ಣು ಸಹಸ್ರನಾಮದ ಒಂದೊಂದು ನಮ್ಮ ದೇಹದಲ್ಲಿ ನಿಂತು ನಮ್ಮ ನಾಡಿಗತವಾಗಿ ನಿಂತು ನಮ್ಮ ಇಡೀ ಜೀವನ ನಮ್ಮ ಇಡೀ ಆಯುಷನ್ನ ಒಂದು ವಿಶೇಷ ರೂಪದಿಂದ ಈ ಬಿಂಬರೂಪಿ ಮಾಡಿಸ್ತಾನಲ್ಲ ಅದನ್ನ ನೆನಪು ಮಾಡ್ಕೊಳ್ಳೋದು. ಸೊ ಇಲ್ಲಿ ನೋಡಿ ತ್ರಿಭುವನೈಕಾರಾ ತ್ರಿಭುವನ ಏಕ ಆರಾಧ್ಯ ಅಂತ ಬರುವಾಗ ಇಲ್ಲಿ ತ್ರಿಭೂ ಬಂದಿದೆ ನೋಡಿ. ಭೂ ಭೂ ಅಂತಾನು ತಕೋಬಹುದು. ಭುವ ಭೂ ಭೂ ನಾವು ನೋಡ್ತೀವಿಲ್ಲ ಇದು ವ್ಯಾಕೃತಿಗಳು ಅಂತ. ಆ ಒಂದು ಓಂಕಾರ ಓಂಕಾರ ಅಂಬುದು ಬೀಜ ಆದರೆ ಎಲ್ಲದಕ್ಕೇನು ಬೀಜ ಓಂಕಾರ ಅಂದ್ರೆ ಪ್ರಣವ ಭಗವಂತನನ್ನ ಪ್ರತಿಪಾದಿಸುತ್ತ ಅಂತ ಹೇಳಿದಾಗ ಈ ಪ್ರಣವ ಅಂಬೋದು ಒಂದು ಬೀಜ ಆದ್ರ ಬೀಜದಿಂದ ಚಿಗುರು ಬಂದಾಗ ಅದು ಯಾವ್ದಾಗತ್ತ? ಆ ಬೀಜದ್ದೇ ಆಗತ್ತಲ್ಲ. ಆ ಬೀಜವನ್ನ ಬೀಜ ಇದ ಬೀಜದ ಕಾರ್ಯವನ್ನ ಅದು ತೋರಿಸುತ್ತ. ಹಾಗೇನೆ ಈ ಭಗವಂತ ಪ್ರಣವ ಪ್ರತಿಪಾದ್ಯನಾಗಿ ಇದ್ದಾನೆ ಅಂತಾದ್ರ ಅದನಿಂದ ಚಿಗುರು ಬಂದಾಗ ಭುವಸ್ವಹ ಬಂತು. ಅದು ಮೂರು ವ್ಯಾಹೃತಿಗಳು ಹೀಗೆಲ್ಲ ನಾವು ಶಾಸ್ತ್ರದಲ್ಲಿ ನೋಡ್ತೀವಿ. ಆ ಮೂರಿನಿಂದ ಮೂರು ಪಾದದ ಗಾಯತ್ರಿ ಹೀಗೆ ವಿಸ್ತಾರ ಆಗಿ ದೊಡ್ಡ ಮರ ಆಯಿತು. ಸೋ ಒಂದು ದೊಡ್ಡ ಮರದಲ್ಲಿ ಹಣ್ಣು ಹಂಪಲಗಳು ಎಲ್ಲ ಇದ್ರೆ ಅದು ಎಲ್ಲವೂ ಯಾರನ್ನೇ ಹೇಳತ್ತ? ಮುಖ್ಯವಾಗಿ ಆ ಬೀಜದಿಂದಲೇ ತಾನೇ ನಿರ್ಮಾಣ ಆಯಿತು. ಸೊ ಆ ಬೀಜ ಪ್ರಣವ ಒಂದು ಭಗವಂತನನ್ನು ಹೇಳಿದ್ರೆ ಅಲ್ಲಿ ಇಡೀ ಗಿಡದಲ್ಲಿ ಇರೋದು ಎಲ್ಲವೂ ಇದರಲ್ಲಿ ಇದೆ. ಎಲ್ಲವೂ ಇದನ್ನ ಲಕ್ಷಣಗಳನ್ನ ಅಭಿವ್ಯಕ್ತ ಹೇಗೆ ಮಾಡುತ್ತೋ ಹಾಗೆ ಎಲ್ಲ ವಾಂಗ್ಮಯವೂ ಮಾಡುತ್ತೆ. ಸೊ ಅಲ್ಲಿ ಮೊಟ್ಟ ಮೊದಲು ನಮ್ಗೆ ಬರುವಂತ ಬೀಜಾಕ್ಷರಗಳು ಬರುವಾಗ ಭೂ ಅಂತೀವಿ. ಭೂ ಮತ್ತು ಭುವ ಎರಡು ಇದೆ ನೋಡಿ. ತ್ರಿಭುವನ ತ್ರಿಭೂ ಅಂತೂ ತಗೋಬಹುದು, ತ್ರಿಭುವನ ಭುವ ಅಂತೂ ತಗೋಬಹುದು. ಸೊ ಹೀಗೆ ಈ ಭಗವಂತನನ್ನ ಈ ಚಿಂತನೆ ಮಾಡುವಂತ ಅಂದ್ರೆ ಇದು ಎರಡು ನೋಡಿ. ಭೂರ್ ಭುವ ಅಂಬುದು ಆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಒಂದು ಪದಗಳೇ ಆಗಿರುತ್ತೆ. ಅದು ಒಂದು. ಇನ್ನೊಂದು ಇಲ್ಲಿ ಅದು ನೋಡೋಣ. ಮತ್ತು ಏಕ ಆರಾಧ್ಯ ತ್ರಿಭುವ ಸಾರ್ ಒಟ್ಟಿಗೆ ಸಮಸ್ತ ಪದವಾಗಿ ತಕೊಂಡ್ರೆ ತ್ರಿಭುವನ ಅಂತ ತಗೊಂಡ ಮೂರು ಲೋಕಗಳು. ಇದನ್ನೇ ಶಾಸ್ತ್ರದಲ್ಲಿ ಉಪನಿಷತ್ತುಗಳಲ್ಲಿ ತೈತ್ರಿಯ ಉಪನಿಷದಾಗಲಿ ಬೃಹದಾರಣ್ಯಕ ಉಪನಿಷದಾಗಲಿ ಅಲ್ಲಿ ಹೇಳುವಾಗ ಮೂರು ಲೋಕಗಳು. ಮೂರು ಲೋಕಗಳು ಹೇಗೆ ಬಂತು? ಮೂರು ಲೋಕದ ಸಾರ ಏನು ಅಂದ್ರೆ ಈ ಬೀಜಾಕ್ಷರ. ನಾವು ಹೇಳ್ತೀವಲ್ಲ ಕೃಷ್ಣ ಷಡಾಕ್ಷರ ಇದೆಲ್ಲ ಹೇಳುವಾಗ ಬೀಜಾಕ್ಷರಗಳು ಅಂತ. ಬೀಜ ಅದ ಬೀಜ ಏನು ಅಂತ ತುಂಬಾ ಫೋಕಸ್ ಆಗಿರಬೇಕು, ಅದೇ ಬೀಜ ಅಂತ. ಹಾಗೇನೆ ಈ ಮೂರು ಲೋಕಕ್ಕೇನು ಬೀಜ ಯಾವುದು, ಯಾವುದನ್ನ ಆಧಾರದಲ್ಲಿ ಈ ಲೋಕಗಳಿದೆ ಅಂದ್ರೆ ಅಲ್ಲಿ ಭೂ ಅಂದ್ರೆ ಈ ಭೂಲೋಕ ಭೂಲೋಕ ಅದಕ್ಕೆ ಕೆಳಗಿರುವಂತ ಎಲ್ಲ ಲೋಕಗಳು ತಗೋಬಹುದು. ಭೂಮಿಗಿಂತ ಕೆಳಗಿರುವಂತ ಏಳು ಲೋಕಗಳನ್ನ ತಗೋಬಹುದು. ಅಥವಾ ಆಮೇಲೆ ಭುವಃ ಅಂತ ಹೇಳುವಾಗ ಅಂತರಿಕ್ಷ ಲೋಕ, ಸುವಃ ಅಂದ್ರೆ ಸ್ವರ್ಗದಿಂದ ಮೇಲೆ ಇರುವಂತ ಎಲ್ಲ ಲೋಕಗಳು. ಸ
ಅಪ್ ಡೌನ್ ಮಿಡಲ್. ಸೊ ಹೀಗೆ ಇದು ದೇವರ ಈ ಮೂರು ರೂಪಗಳನ್ನ ಆಶ್ರಯ ಮಾಡಿಕೊಂಡಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ತ್ರಿಭುವನ ಇದು ಎಲ್ಲ ಈ ಮೂರು ಈ ತ್ರಿಭುವನಗಳು ತ್ರಿಭುವನಕ್ಕೆ ಬೇಕಾದ ತೃ ಯಾರು ಯಾವುದು. ಸೊ ಒಂದೊಂದು ಅದನ್ನೇ ವಿವರಣೆ ಮಾಡುತ್ತೆ ನಾವು. ತೃ ಮೂರು ಅದು ಏನಂದ ಭುವ ಭುವ ತಂದೆ ಭೂ ಬಂದಿದ್ದ ಭುವನು ಬಂದಿದ್ದ. ಸೊ ಸ್ವವನ್ನ ಇಟ್ಟುಕೊಳ್ತೀವಿ. ಸೊ ಭೂ ಭುವ ತ್ರಿಭುವನ ಒಂದು ಆರಂಭ ಅಂತ ಇಟ್ಕೊ ಇದು ಇಟ್ಕೊಳ್ಳೋದು. ಸೊ ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬಂದ್ರೆ ಭೂ ಭುವ ಭೂ ಭೂ ಭುವ ಅಂತ ಬಂದಿದೆ. ಭೂ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ ಹೇಳ್ತಾರೆ ಭೂ ಅಂಬೋದು ಯಾವುದನ್ನ ನಮ್ಗೆ ಸೂಚನೆ ಮಾಡ್ತಾ ಇದೆ ಅಂದ್ರೆ ಭೂ ಅಂಬೋದು ದೇವರ ರಕ್ಷಣೆ. ಭೂ ಅಂಬೋದು ಹೇಳ್ತಾರೆ ಪ್ರಕಾಶವನ್ನ ಪ್ರಕಾಶ ಪ್ರಕಾಶಕ್ಕೆ ಬರೋದು ಅಂದೇನು ಅದನ್ನ ಈ ಹೇಗ್ ಬೇಕಾದ್ರೆ ಪ್ರಕಾಶ ಇಲ್ಲದ್ದು ಪ್ರಕಾಶಕ್ಕೆ ಬರೋದು. ಒಂದು ಬೀಜ ಇದೆ ಬೀಜದಿಂದ ಹೊರಗೆ ಬಂದಾಗ ಅದು ಕಾಣುತ್ತೆ ಹೊರಗೆ ಕಾಣುತ್ತಲ್ಲ. ಸೊ ಪ್ರಕಾಶಕ್ಕೆ ಬಂತು ಆ ಸೃಷ್ಟಿಗೆ ಬಂತು ಅಂತ ಹೇಳ್ತಾರೆ ಕೆಲವೊಮ್ಮೆ. ಆ ಭೂ ಅಂಬೋದನ್ನ ಆ ಒಂದು ಪ್ರಕಾಶ ರೂಪ ಮತ್ತು ಆ ದೇವರ ವೀರ್ಯ ರೂಪ ಅಂತ ಹೇಳಿ ದೇವರ ಶಕ್ತಿ ಅದು ಅದು ರಕ್ಷಣೆ ಮಾಡುತ್ತಾನೆ ಎಂಬುದಕ್ಕೆ ಭೂ ಅಂಬೋದಕ್ಕೆ ರಕ್ಷಣೆ ಭಾವಯತಿ ಅಂಬೋ ಧಾತುವಿಂದ ಅದು ರಕ್ಷಣೆ ಅಂತಾನು ಹೇಳ್ತಾರೆ. ಭಾವಯತಿ ಉತ್ಪಾದಯತಿ ಭಾವಯತಿ ಅಂದ್ರೆ ಆ ರಕ್ಷಣೆ ಮಾಡ್ತಾನ ಅಥವಾ ಉತ್ಪಾದಯತಿ ಸೃಷ್ಟಿ ಪ್ರಕಾಶ ಅಂತ ಸೃಷ್ಟಿ ಅಂತಾನು ಬರುತ್ತೆ. ಸೊ ಭೂ ಅಂಬೋದು ಭೂ ಅಂತ ಬರ್ತದೆ. ಇನ್ನೊಂದು ಹೇಳ್ತಾರೆ ಈ ಭೂ ಭೂ ಅಂದ್ರೆ ದೇವರದೇ ಆಗತ್ತಂತ ಇನ್ನೊಂದು ಮುಖದಿಂದಲೂ ನಮ್ಗೆ ಹೇಳ್ತಾರೆ. ಹೇಗೆ ಅಂದ್ರೆ ಹೇಳ್ತಾರೆ ಒಂದು ಕಡೆ ಬೃಹದಾರಣ್ಯಕ ಉಪನಿಷತ್ ದೇವರ ಚಿಂತನೆ ಹೇಗ್ ಮಾಡೋದು ಅಂತ ಸೂರ್ಯನಲ್ಲಿ ಇದ್ದು ದೇವರು ಏನು ಮಾಡ್ತಾನೆ ಕೆಲಸ ಅಂದ್ರೆ ಅಲ್ಲಿ ಹೇಳ್ತಾರೆ ಸೂರ್ಯನಲ್ಲಿ ಇರುವಂತ ಭಗವಂತನಿಗೇನೋ ಒಂದು ತಲೆ ಇದೆ ಎರಡು ಕೈ ಇದೆ ಎರಡು ಕಾಲು ಇದೆ. ಅದು ಏನಪ್ಪ ಅದು ತಲೆ ಅಂತ ನಮ್ ತರ ತಲೆ ನಮ್ ತರ ನಾವು ಚಿಂತನೆ ಮಾಡ್ತೀವಿ. ಮತ್ತೆ ಹೇಗಿದೆಪ್ಪ ಅದು ಅಂತ ತಲೆ ಎಷ್ಟಿದೆ ಇಲ್ಲಿ ಇಲ್ಲಿ ನೋಡಿ ಒಂದೊಂದು ಕಡೆ ಒಂದೊಂದು ಚಿಂತನೆ. ಇಲ್ಲಿ ತಲೆ ಒಂದೊಂದು ಚಿಂತನೆ ಒಂದು ತಲೆ ಇದೆ ದೇವರಿಗೆ ಯಾವುದಂತ ಅದಕ್ಕೆ ಅದು ಅದಕ್ಕೆ ಒಂದು ಒಂದು ವರ್ಡ್ ಒಂದು ವರ್ಡ್ ಇಂದ ಒಂದು ಅಕ್ಷರದಿಂದ ಭೂ ಭೂ ಅಂಬೋದು ಒಂದೇ ಅಕ್ಷರ ನೋಡಿ. ಹಾಗೇನೆ ಒಂದೇ ಅವನ ತಲೆ ಏನಂದ್ರೆ ಅಂದ್ರೆ ಕೆಳಗಿಂದ ಮೇಲೆ ಹೋಗೋದು ಇದೆ ಮೇಲಿಂದ ಆರೋಹಣ ಅವರೋಹಣ ಹೇಳ್ತೀವಿ ದೇವರಿಗೇನೋ ಹಾಗೆ ಈ ಕ್ರಮ ಮೇಲಿಂದ ಕೆಳಗೆ ಬರುವಂತ ಕ್ರಮ ಇದು. ತಲೆ ಒಂದಿದೆ ಆಮೇಲೆ ಭುವ ಅಂತ ಬಂದ್ರೆ ಎಷ್ಟು ಅಕ್ಷರ ಭೂ ವ ಭೂ ವಹ ಎರಡು ಅಕ್ಷರಗಳು. ಹಾಗೇನೆ ಅವನ ತೋಳುಗಳು ಎರಡು ತೋಳುಗಳಿದೆ. ಏನಪ್ಪ ತೋಳುಗಳು ಏನ್ ತಲೆ ಏನು ಮಾಡುತ್ತೆ ಅಂದ್ರೆ ತಲೆ ತಲೆಯಿಂದ ದೇವರು ನಮ್ಗೆ ಆ ತಲೆ ಎಂಬುದು ಏನು ನಾವೇ ಹೇಳ್ತೀವಲ್ಲ ಲೌಕಿಕ ನಮ್ಮ ಆಡು ಭಾಷೆಯಲ್ಲಿ ತಲೆ ಇಲ್ಲ ಅಂತ. ತಲೆ ತಲೆ ಅಂದ್ರೆ ಬುದ್ಧಿ ಕೊಟ್ಟು ರಕ್ಷಣೆ ಮಾಡೋದು ಅಂತ ಒಂದು ತಲೆ ಅಂತ. ಇನ್ನೊಂದು ತಲೆಯಲ್ಲಿ ಇರುವಂತ ಆ ಅವೇ ಅಂದ್ರೆ ಕಣ್ಣು ಕಣ್ಣಿನಿಂದ ರಕ್ಷಣೆ ಕಣ್ಣಿನಿಂದ ನೋಟ ಇಟ್ಟುಕೊಂಡಿದ್ದಾನೆ ರಕ್ಷಣೆ ಮಾಡುತ್ತಾನೆ. ಬಾಯಿಯಿಂದ ಕಣ್ಣಿನಿಂದ ರಕ್ಷಣೆ ಬಾಯಿಯಿಂದ ಬಾಯಿಯಿಂದ ಈ ಶಾಸ್ತ್ರ ಇದೆಲ್ಲ ಚತುರ್ಮುಖನಿಗೆ ಹೇಳಿ ಆ ಪರಂಪರಾ ಪರಂಪರಾಯಿಂದ ಬಾಯಿಂದ ಎಲ್ಲ ಬರೋದು. ಹೀಗೆ ಬಂದು ರಕ್ಷಣೆ ಮಾಡ್ತಾನೆ ಕಣ್ಣಿಟ್ಟು ರಕ್ಷಣೆ ಮಾಡ್ತಾ ಇದ್ದಾನೆ ಬಾಯಿಂದ ಉಪದೇಶ ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದಾನೆ. ತಲೆ ಇದು ಇರುವುದು ತಲೆ ತಲೆಯಿಂದ ನಮ್ಮ ಬುದ್ಧಿಯನ್ನ ನಮ್ಮ ಪ್ರಚೋದನೆ ಅದು ಹೇಳ್ತೀವಿ ಸೂರ್ಯನನ್ನ ಕುರಿತು ನಾವು ಹೇಳುವಾಗ ಆ ಪುರಾಣೋಕ್ತ ಗಾಯತ್ರಿ ಅಂತ ಅದು ಹೇಳುವಾಗ ರಕ್ಷಣೆ ಮಾಡು ನೀನು ನನಗೆ ಆ ಒಂದು ತಲೆಯಲ್ಲಿ ಆಲೋಚನೆಯನ್ನ ಕೊಟ್ಟು ನನಗೆ ಆ ಒಂದು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತೀವಿ. ಸೊ ಇದನ್ನು ಹೇಳ್ತೀವಿ ಭೂ ಎಂಬುದಕ್ಕೆ ಈ ಒಂದು ರೂಪ ದೇವರ ಈ ರೂಪವನ್ನ ಹೇಳ್ತಾರೆ. ಮತ್ತು ಇನ್ನೊಂದೇನು ಕೈ ಎರಡು ಭೂ ವಹ ಅದು ಏನು ಕೈ ಅಂದ್ರೆ ಅದು ಕೈ ಬೇರೆ ಒಂದು ಇಲ್ಲ ಒಂದು ಕೈ ಬಲಗೈಯಿಂದ ಭೂ ಅಂತ ಅಲ್ಲಿ ಬರೋವಾಗ ಉತ್ಪಾದಯತಿ ಅಂತ ಒಂದು ಅರ್ಥ ಹೇಳಿದ್ದೀವಲ್ಲ ಅದನ್ನೇ ಹೇಳ್ತಾರೆ. ಉತ್ಪಾದಯತೆಯಿಂದ ಅವನು ಸೃಷ್ಟಿ ಮಾಡುತ್ತಾನೆ ದೇವರು ಬಂದು ಸೃಷ್ಟಿ ಮಾಡುತ್ತಾನೆ. ಸೊ ತಲೆಯಿಂದ ರಕ್ಷಣೆ ಮಾಡುತ್ತಾನೆ ಬಲಗೈಯಿಂದ ಏನು ಮಾಡ್ತಾನೆ ಸೃಷ್ಟಿಯನ್ನ ಮಾಡ್ತಾನೆ ಮತ್ತು ಎಡಗೈಯಿಂದ ಏನು ಮಾಡ್ತಾನೆ ಭೂ ವಹ ವಹ ಅಂತ ಹೇಳುವಾಗ ಇಲ್ಲಿ ಅದನ್ನ ವಹ ಅಂಬೋದಕ್ಕೆ ನಾಶ ನಾಶ ಅಂಬೋ ಅರ್ಥವು ಬರತ್ತಂತ. ಸೊ ನಾಶ ಮಾಡುತ್ತಾನೆ ಅಂದ್ರೆ ಅಜ್ಞಾನ ನಾಶ ಮಾಡುತ್ತಾನಂತ ತಕೋಬಹುದು. ಕೊನೆಯಲ್ಲಿ ನಮ್ಗೆ ಈ ಲಿಂಗ ದೇಹವನ್ನ ನಾಶ ಮಾಡುತ್ತಾನಂತ ಹಾಗೇನು ತಕೋಬಹುದು. ದೈತ್ಯರು ಇವರ ಕಾಟ ಆ ಪ್ರಕೃತಿ ನಮ್ಮ ಸಂಬಂಧ ಇರುವಂತ ಇದು ಎಲ್ಲವನ್ನು ನಾಶ ಮಾಡ್ತಾನೆ ಹೀಗೇನು ಚಿಂತನೆ ಮಾಡ್ಬೋದು. ಇದು ಉತ್ಪಾದನಾ ತಲೆ ಒಂದು ಬಲಗೈ ತಲೆ ಈ ಎಡಗೈ ಹೀಗೆ ಚಿಂತನೆ ಮಾಡಿದಾಗ ಆ ಉತ್ಪತ್ತಿ ಸ್ಥಿತಿ ಮತ್ತು ಲಯವನ್ನ ಮಾಡ್ತಾನೆ, ನಾಶವನ್ನ ಮಾಡ್ತಾನೆ, ಮತ್ತು ಕಾಲನಿಂದ ಏನು ಸಾರಿ ಕೈಯಿಂದ ಏನು ಮಾಡ್ತಾನಂದ್ರೆ ಭುವಃ ಅಂದ್ರೆ ಮಾಡ್ತಾನೆ, ಕಾಲಿಂದ ಏನು ಮಾಡ್ತಾ ಇದ್ದಾನ ಸುವಃ ಅಂದ್ರೆ ಮೋಕ್ಷವನ್ನ ಕೊಡ್ತಾ ಇದ್ದಾನೆ. ಅಭಯ ಹೇಳ್ತೀವಲ್ಲ ನಾವು, ನಮ್ಗೆ ಅಭಯವನ್ನ ಕೊಡ್ತಾ ಇದ್ದಾನೆ ದೇವರು, ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ನಮ್ಗೆ ಮಾಡೋದೇನು, ನಮ್ಗೆ ರಕ್ಷಣೆ, ನಮ್ಗೆ ಸುಖವನ್ನ ಕೊಟ್ಟು ಸುಖವ ಕ್ಷೇಮ, ಅಭಯ ಕ್ಷೇಮ ಅಂತ ಹೇಳ್ತೀವಲ್ಲ, ಸುಖವನ್ನ ಕೊಟ್ಟು ಅದು ಇರುವಂತೆ ನಾಶ ಆಗುವಂತೆ ಮಾಡಿದ ಸುವಹ ಅಂತ, ಅದನ್ನ ಕಾಲನ್ನ ಆ ಮೋಕ್ಷ ಸ್ಥಾನ ಅಂತ ಈ ಚಿಂತನೆ. ಇದು ದೇವರ ರೂಪಗಳೇ ಆಗತ್ತೆ, ಒಂದೊಂದು ದೇವರ ರೂಪಗಳೇ ಆಗತ್ತೆ ಅಂತ ಹೀಗನು ಚಿಂತನೆ ಮಾಡಬಹುದು ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಇದು ಯಾಕೆ ಹೀಗೆ ಇಷ್ಟ ಅರ್ಥಗಳನ್ನ ಹೇಳಬೇಕು ಅಂದ್ರೆ, ಇದು ದೇವತೆಗಳು ತಿಳ್ಕೊಂಡಿದ್ದಾರೆ. ಆದ ಕಾರಣದಿಂದ ದೇವತೆಗಳು ಏನು ಏನು ಮಾಡ್ತಾ ಇದ್ದಾರೆ, ತ್ರಿಭುವನ ಅಂದ್ರೆ ಇವಾಗ ಏನರ್ಥ ಅಂದ್ರೆ ತ್ರಿಭುವನ ಮೂರು ಲೋಕದಲ್ಲಿ ಇರುವಂತ, ಇವಾಗ ಜಡ ಲೋಕಗಳಲ್ಲ ಈ ಲೋಕದಲ್ಲಿ ಮುಖ್ಯವಾಗಿ ಇರುವಂತ ಈ ಜ್ಞಾನ ದೇವರುಗಳು, ಋಷಿಗಳು, ಮುನಿಗಳು, ಸಾಧುಗಳು, ಚರಣರು ಮುಂತಾದ ಎಲ್ಲರೂ ಮನುಷ್ಯೋತ್ತಮರು ಎಲ್ಲರೂ ಅವನಿಗೆ ಏಕ, ತ್ರಿಭುವನ ಏಕ ಇದನ್ನು ತಿಳ್ಕೊಂಡಿದ್ದಾರೆ. ಈ ಭೂ ಭುವ ಸ್ವಹ ಎಂಬುದನ್ನ ಇದನ್ನ ತಿಳ್ಕೊಂಡು ಆ ರೂಪದಿಂದ ಭಗವಂತ ಏನು ಮಾಡ್ತಾ ಇದ್ದಾನೆ, ಸೃಷ್ಟಿ ಮಾಡುತ್ತಾನೆ, ರಕ್ಷಣೆಯನ್ನ ಮಾಡುತ್ತಾನೆ, ಸಂಹಾರ ಮಾಡಿ ಈ ಒಂದು ನಮ್ಗೆ ಮೋಕ್ಷದ ಸುಖವನ್ನ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಂಡು, ಏನು ತಿಳ್ಕೊಂಡು, ಇವನು ಒಬ್ಬನೇ, ಅದಕ್ಕೆ ಏಕ ಅಂತ ಅವ್ರು ಚಿಂತನೆ ಮಾಡ್ತಾರೆ. ಇದು ಯಾವಾಗ ಅವ್ರು ಮಾಡ್ಲಿಕ್ಕಾಗತ್ತ, ಇದು ಸೃಷ್ಟಿ ಆದ ಮೇಲೆ ಮಾಡ್ಲಿಕ್ಕಾಗತ್ತ ಅಂದ್ರೆ, ಇದು ಸೃಷ್ಟಿ ಕಾಲದಲ್ಲಿನೂ ಸ್ಥಿತಿ ಕಾಲದಲ್ಲಿನೂ ದೇವತೆಗಳು ಮುಕ್ತರ ಆಫ್ ಕೋರ್ಸ್ ಇದನ್ನ ಅವರು ಮಾಡ್ತಾ ಇದ್ದಾರೆ. ತ್ರಿಭುವನದಲ್ಲಿ ಏಕ 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 ಅಂಬುದು ನೋಡಿ, ಅಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತದ ಏಕ ಅಂತ, ಏಕ ಏಕ ಅಂತ ಬರೋದು ದೇವರ ಹೆಸರು. ಸೊ ಏಕ ಅಂತ ಬಂದಾಗ ನಮ್ಗೆನೆ ಅರ್ಥ ಆಗುತ್ತೆ, ಏಕ ಅಂದ್ರೆ ಒಬ್ಬನೇ ಅಂತ. ಒಬ್ಬನೇ ಅಂದ್ರೆ ಏನರ್ಥ ಅಂದ್ರೆ, ಏಕ ಅದೇ ಬಿಡಿಸಿದ್ರೆ ಏಕ ಏವ ಕರೋತಿ ಅಂತ ನೋಡಿದ್ದೀವಿ. ಅವನು ಒಬ್ಬನೇ ಸ್ವತಂತ್ರವಾದ ಕ್ರಿಯೆಯನ್ನ ಮಾಡುತ್ತಾನಂತ ಅವರು ತಿಳ್ಕೊಂಡಿದ್ದಾರೆ. ಅವನೇ ಆರಾಧ್ಯ, ನಾವು ಸುಮ್ಮನೆ ದೇವರು ದೇವರು ದೊಡ್ಡವ ನಮಸ್ಕಾರ ಅಂತೀರ, ಅವ್ರು ಹಾಗಲ್ಲ. ಯುಕ್ತಿಯಿಂದ ಇದನ್ನ ಚಂದಾಗಿ ಆಲೋಚನೆ ಮಾಡಿ ಶಾಸ್ತ್ರದಿಂದ ಇದನ್ನ ನಿರ್ಧಾರ ಮಾಡಿದ್ದಾರೆ ಅವರು. ತ್ರಿಭುವನದಲ್ಲಿ ಇರುವಂತ ಆ ದೇವತೆಗಳು ಎಲ್ಲರೂ ಏಕ ಅಂತ ಅಂದ್ರೆ ಇವನು ಒಬ್ಬನೇ ಏಕ ಏವ ಕರೋತಿ ಎಂಬುದು. ಇನ್ನೊಂದು ಏಕ ಅಂತ ಹೇಳುವಾಗ ಏಕ ಏವ ಅವನೊಬ್ಬನೇ ಕ ಅಂತ ಬಿಡಿಸೋದು, ಏ ಪ್ಲಸ್ ಕ ಅಂತ ಬಿಡಿಸೋದು, ಇವನು ಒಬ್ಬನೇ ಕ ಕ ಅಂದ್ರೆ ಆನಂದ. ಇವನು ಒಬ್ಬನೇ ಸ್ವತಂತ್ರವಾಗಿ ಆನಂದ ರೂಪದಿಂದ ಇರುವವನು. ಆಮೇಲೆ ನಮ್ಗೆ ಬೇಕಾದದ್ದು ಏನು, ಆನಂದ ಬರಬೇಕಂದ್ರೆ ನಮ್ಗೆ ಜ್ಞಾನ ಬೇಕಲ್ಲ, ಜ್ಞಾನದಿಂದ ಆನಂದ. ಸೊ ಅವರು ಇದನ್ನ ತಿಳ್ಕೊಂಡಿದ್ದಾರೆ, ಸೃಷ್ಟಿ ಆಗಿದೆ, ಬೆಳಕು ಬಂದಿದೆ. ಸೊ ಅದು ಏಕ ಅಂದ್ರೆ ಏಕ ಏವ ಇವನು ಒಬ್ಬನೇ, ಕ ಅಂದ್ರೆ ಪ್ರಕಾಶ ಅಂತನು ಅರ್ಥ ಬರುತ್ತೆ. ಸೊ ಪ್ರಕಾಶ ರೂಪ ಸ್ಫೂರ್ತಿ ರೂಪತ್ವ ಅಂತ ನಾವು ನೋಡಿದೀವಿಲ್ಲ ಭೂಗೆ. ಸೊ ಇವನೊಬ್ಬನೇ ಪ್ರಕಾಶ ಅಂದ್ರೆ ಏನು, ಜ್ಞಾನದ ಬೆಳಕು. ದೇವರನ್ನ ಲಕ್ಷ್ಮೀ ದೇವಿಯನ್ನ ವರ್ಣೆ ಮಾಡುವಾಗ ಅವಳು ಪ್ರಕಾಶ ಬಂಗಾರದಂತೆ ಹೊಳಪು. ಸೊ ಆ ಒಂದು ಹೊಳೆಯುತ್ತಾ ಇರ್ತಾರ, ಪ್ರಕಾಶ ರೂಪದಿಂದ, ಕತ್ತಲೆ ರೂಪದಿಂದ ಅಂತ ಹೇಳಲ್ಲ, ಪ್ರಕಾಶ. ಆ ದೇವರಿಗೆ, ಕೃಷ್ಣನಿಗೆ, ದುರ್ಗೆಗೆ, ಕಾಳಿ ಮಹಾಕಾಳಿಗೆ ಕಪ್ಪು ಬಣ್ಣ ಅಂತಿದ್ರು, ಆ ಕಪ್ಪು ಬಣ್ಣ ನೀವು ಚಿಂತನೆ ಮಾಡೋ ತರ ಇಲ್ಲ, ಇದು ಆ ಪ್ರಕಾಶದ ಆ ಒಂದು ಹೊಳಪು, ಆ ಬಣ್ಣದಿಂದ ಆಕರ್ಷಕವಾಗಿ ಇರುವಂತದ್ದು ಅಂತ ಅದನ್ನ ಬೇರೆಯಾಗ ಹೇಳ್ತಾರೆ. ಸೊ ಹಾಗೆ ಏಕ ಅಂತ ಹೇಳುವ ಮೂಲಕವಾಗಿ ಇವನೊಬ್ಬನೇ ಸ್ವಯಂ ಪ್ರಕಾಶ, ಇವನು ಒಬ್ಬನೇ ಎಲ್ಲವನ್ನು ಸ್ವತಂತ್ರಕರ್ತ, ಇವನೊಬ್ಬನೇ ಆ ಒಂದು ಸ್ವತಂತ್ರವಾದ ಆನಂದ ಎಲ್ಲ ಇಟ್ಕೋಬಹುದು. ಸ್ವತಂತ್ರವಾದ ಆನಂದ, ಜ್ಞಾನ, ಸ್ವತಂತ್ರ, ಏಕ ಅಂಬೋದಕ್ಕೆ ಸ್ವತಂತ್ರ. ಆಮೇಲೆ ಏಕ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇವಾಗ ಹೇಳಿದ ತಲೆ ಅಂಬೋದು ಭೂ, ಈಗ ಬರುವಂತ ಭುವ, ಇದು ಒಂದು ಒಂದು ಪಾರ್ಟ್ ಪಾರ್ಟ್ ಆಗಿ ನಾವು ಹೇಳ್ತೀವಿ. ತಲೆ ಬೇರೆ, ಎರಡು ಕೈಗಳು ಬೇರೆ, ಎರಡು ಕಾಲುಗಳು ಬೇರೆ, ಹೀಗೆಲ್ಲ ಹೇಳ್ತಾ ಇದ್ದೀವಿ. ಇಲ್ಲಪ್ಪ, ಇದು ಎಲ್ಲವೂ ಒಬ್ಬನೇ, ಒಂದೇ ದೇವ ಒಬ್ಬನೇ. ಅವನಲ್ಲಿ ಏಕತ್ವ, ಅವನಲ್ಲಿ ಅವನಲ್ಲಿ ನಾನಾತ್ವ ಇಲ್ಲ. ಅದ್ವೈತ ದೇವರಲ್ಲಿ ಒಬ್ಬನೇ ಅವನು, ಅನಂತ ರೂಪದಿಂದ ಯುಕ್ತನಾದ ಕೂಡಿರುವಂತ ಏಕರೂಪ, ಒಂದೇ ರೂಪ. ಆಮೇಲೆ ಏಕ ಅಂತ ಇನ್ನೊಂದು ಏನರ್ಥ, ಏಕ ಅಂತ ಇದೆಲ್ಲ ಅವರು ತಿಳ್ಕೊಳ್ಳುವಂತ ಕ್ರಮ. ಇನ್ನು ಏಕ ಅಂದ್ರೆ ಏನು ಅಂದ್ರೆ, ಅವರು ಬೇರೆ ಅಂತ ಹೇಳ್ತೀವಲ್ಲ, ಅನ್ಯ ಅಂತ ಅರ್ಥನು. ಏಕ ಅವನೊಬ್ಬನೇ ರೀ ಅಂತ ಹೇಳಿದ್ರೆ ನಮ್ ತರ ಇಲ್ಲ, ಅವನೊಬ್ಬನೇ ಸಾಮರ್ಥ್ಯ. ಸೊ ಇವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸೊ ಇವನು ಈ ಜಗತ್ತಕ್ಕಿಂತ, ಈ ತ್ರಿಭುವನಕ್ಕಿಂತ ಭಿನ್ನನಾಗಿರುವನು, ತ್ರಿಭುವನದಲ್ಲಿ ಇರುವಂತ ಲಕ್ಷ್ಮಿ ಮುಂತಾದ ದೇವತೆಗಳಿಗಿಂತ ಭಿನ್ನ, ಮತ್ತು ನಮಗೆ ಎಲ್ಲರಿಗೆ ಎಲ್ಲ ಜೀವ ಜೀವ ಅದೇ ಪಂಚಭೇದ ಭಿನ್ನನಾಗಿ ಇರುವವನು, ಅವನು ಅನ್ಯ ಅಂತ, ಅವನು ಏಕ ಅಂತ ಹಾಗೆ. ಆಮೇಲೆ ಇವನ ರೂಪಗಳು, ಇವನ ರೂಪಗಳು ತರ ಇವನ ಅವತಾರಗಳು, ಇವನ ಅವತಾರದಲ್ಲಿ ಭೇದ ಇಲ್ಲ, ಅದು ಏಕ ಅಂತ. ಆಮೇಲೆ ಏಕ ಅಂದ್ರೆ ನಮ್ಗೆ ಎಷ್ಟು ದೇಹಗಳು ಬರುತ್ತೆ, ಅನೇಕ 84 ಲಕ್ಷ ಯೋನಿಗಳಲ್ಲಿ ಎಷ್ಟೆಷ್ಟು ಯೋನಿಗಳಲ್ಲಿ ನಾವು ಹುಟ್ಟುತ್ತೀವೋ ಅಷ್ಟು ನಮ್ಮ ಜೀವ ಚೈತನ್ಯಾತ್ಮಕ ಬರೋ ದೇಹಗಳು, ಅನಂತ ದೇಹಗಳು, ಅನಂತ ದೇಹದಲ್ಲಿ ಸಾಕಷ್ಟು ಅನಂತ ಬಹಳ ಯೋನಿಗಳು ಯೋನಿ ಭೇದದಿಂದಲೂ ಇದೆ. ಇವನಿಗೆ ಹೇಗೆ ಇವನು ಅವತಾರ ಮಾಡ್ತಾನೆ, ಇವನಿಗೆ ಹೇಗೆ ಅಂತ, ಏಕ ಇವನು ಒಂದೇ ದೇಹ, ಅವನಿಗೆ ಚಿದಾನಂದೈಕ ದೇಹವಾನ್, ಅದಕ್ಕೆ ಹೇಳೋ ಚಿದಾನಂದೈಕ ಅಲ್ಲಿನ ಅದು ಒಂದೇ ಅಂದ್ರೆ ಅದನ್ನ ಇಟ್ಸ್ ಅ ಫೋರ್ಸ್ ಆಫ್ ಎಕ್ಸ್ಪ್ರೆಷನ್, ಬೇರೆ ಇಲ್ಲ ಅಂಬೋದನ್ನೇ ನಿರಾಕರಣ ಮಾಡುದು. ಯಾವಾಗ ಇದು ಮೋಸ್ಟ್ಲಿ ಅಂತ ಹೇಳ್ತೀವಿ, ಮೋಸ್ಟ್ಲಿ ಇಲ್ಲ, ಪ್ರಾಚುರ್ಯ ಇಲ್ಲ, ಯಾವತ್ತೂ ಇಲ್ಲ. ಅವನ ದೇಹ ಜ್ಞಾನಾನಂದಮಯವಾದ ದೇಹ, ಅವನು ರಾಮನಾಗೆ ಬರಲಿ, ಕೃಷ್ಣನಾಗೆ ಬರಲಿ, ಮತ್ಸನಾಗೆ ಬರಲಿ, ಕೂರ್ಮನಾಗೆ ಬರಲಿ, ಅವನು ಅದೇ ಅವನ ದೇಹ, ಅವನಿಗೆ ಭಿನ್ನವಾದ ದೇಹವೂ ಇಲ್ಲ, ಅದಕ್ಕೆ ಏಕ ಅಂತ. ಸೊ ಹೀಗೆ ದೇವರನ್ನ ಸರಿಯಾಗಿ ತಿಳ್ಕೊಂಡಿದ್ದಾರೆ. ತ್ರಿಭುವನದಲ್ಲಿ ಇವನೇ ಏಕ ಅಂಬುದಕ್ಕೆ ಈ ಲಕ್ಷಣದಿಂದ ತಿಳಿದ ಕಾರಣದಿಂದ ಅವನಿಗೆ ಆರಾಧನೆ ಮಾಡ್ತಾರ. ಆರಾಧನೆ ಅಂದ್ರೆ ಏನು, ಅದನ್ನ ನಾವು ನೋಡ್ತಾ ಬಂದ ಆರಾಧನೆ ಅಂದ್ರೆ ಆರಾಧ, ರಾಧಾ ಅಂದ್ರೆ ಸಮೃದ್ಧಿ, ಸಮೃದ್ಧಿ ಅಂದ್ರೆ ವೈಭವ ಅಂತ ಅರ್ಥ ರಾಧಾ ಅಂಬೋ ಶಬ್ದಕ್ಕೆ. ಸೊ ಆ ಅಂತ ಚಂದಾಗೆ ಸಮೃದ್ಧಿ ಅಂದ್ರೆ ಏನ್ ಮಾಡ್ತೀನಿ ನಾವು, ಆರಾಧನೆ ಮಾಡೋದೇನು ಸುಮ್ನೆ, ಎಲ್ಲಾ ಎಲ್ಲರೂ ಸೇರಿ ದೇವರಿಗೆ ಏನೋ ಒಂದು ಅಭಿಷೇಕ ಪೂಜೆ ಮಾಡಿ ಊಟ ಮಾಡಿ ಏನಾರು ಒಂದು ನೋಡ್ಕೊಂಡು ಹೋಗೋದಿಲ್ಲ. ಅವತ್ತಿನ ದಿವಸ ಎಲ್ಲರೂ ಸೇರಿ ಇದು ನಮ್ಗೆ ಎಲ್ಲರೂ ಸೇರಿ ಮಾಡುವಂತ ಪೂಜೆ, ಎಲ್ಲರಿಗೇನು ದೇವರ ಆ ಒಂದು ಯಾರಿಗೆ ಆರಾಧನೆ ಮಾಡ್ತೀವೋ, ಇವತ್ತು ಸುಧೀಂದ್ರರ ಆರಾಧನೆ, ವಾದಿರಾಜರ ಆರಾಧನೆ, ವ್ಯಾಸರಾಯರ ಆರಾಧನೆ ಅಂತ ಹೀಗೆ ಆರಾಧನೆ ಮಾಡುವಾಗ ಇವನದ್ದೇ ಅದು ಭಗವಂತ, ಆ ಯತಿಗಳದ್ದಲ್ಲ, ಇವನು ಆ ರೂಪದಲ್ಲಿ ಅವರಲ್ಲಿ ನಿಂತು ಎಂಥ ಕೆಲಸಗಳು, ಎಂಥ ಪವಾಡಗಳು, ಎಂಥ ಒಂದು ಅಮೃತ ತುಲ್ಯವಾದಂತ ಗ್ರಂಥ ಆಗಲಿ, ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಶಿಷ್ಯಂದರು ಕೊಟ್ಟಿದ್ದಾರೆ. ಸೊ ಹೀಗೆಲ್ಲ ಮಾಡಿಸೋನು ಯಾರು, ಇವನೇ ಅವರಲ್ಲಿ ನಿಂತು ಏಕ ಇವನೊಬ್ಬನೇ ಅದು ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆ. ಅವ್ರ ಕರ್ಮಕ್ಕನುಗುಣವಾಗಿ ಅದನ್ನ ಮಾಡಿ ಅವ್ರ ಮೂಲಕವಾಗಿ ನಮ್ಗೆ ಜ್ಞಾನ ಬರುವಂತೆ ಮಾಡಿ ಇಷ್ಟನ್ನು ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಆರಾಧನೆ ದೇವತೆಗಳು ಅದೇ ಮಾಡು, ದೇವತೆ ಮುಖ್ಯವಾಗಿ ಆರಾಧನೆ ಮಾಡೋರು ಅವರೇ, ಅವ್ರು ಬರೀ ಪೂಜೆ ಮಾಡೋದಿಲ್ಲ, ಎಲ್ಲರಿಗೇನು ಅದು ಹೇಳ್ತಾರಲ್ಲ, ಎಲ್ಲರಲ್ಲಿ ನಿಂತು ಈ ದೇವತೆಗಳು ಅವ್ರ ಬುದ್ಧಿಯಲ್ಲಿ ನಿಂತು ಚಿತ್ತದಲ್ಲಿ ಇದ್ದು ಅವ್ರ ವಾಕಲ್ಲಿ, ವಾಕಲ್ಲಿ ಅಗ್ನಿ ರೂಪವಾಗಿ ಇದ್ದು ಅಗ್ನಿ ಮೂಲಕವಾಗಿ ಆ ಒಂದು ಪಾರ್ವತಿ ರೂಪ ಮೂಲಕವಾಗಿ ಅಲ್ಲಿ ನಿಂತು ಇವರೇ ಈ ಕೆಲಸಗಳನ್ನ ಮಾಡ್ತಾ ಇದ್ರು. ದೇವತೆಗಳ ದ್ವಾರನೇ ದೇವರು ಮಾಡ್ತಾನಲ್ಲ. ಸೊ ಆ ಹೀಗೆ ಅವರು ಆರಾಧನೆ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ, ಕ್ಷಣ ಕ್ಷಣಕ್ಕೆ ನಾವಿಲ್ಲಿ ಏನೋ ಮಾಡ್ತೀವಿ ಅಂದ್ಕೊಳ್ಳಿ, ಈ ಪ್ರಪಂಚದಲ್ಲಿ ಯಾವ ಯಾರು ಎಷ್ಟೆಷ್ಟು ಜನ ಏನೇನು ಚಿಂತನೆ, ದೊಡ್ಡ ಮಹನೀಯರು ಎಲ್ಲಿದ್ದಾರೋ ಹಿಮಾಲಯದಲ್ಲಿ ಅವರವರು ಸಾಧನೆ ಮಾಡುತ್ತಾ ಎಲ್ಲೆಲ್ಲಿ ಇದ್ದಾರೋ, ಇಲ್ಲ ಈ ಭೂಮಿಯಲ್ಲೇ ಅವತಾರ, ಈ ಭೂಮಿಯಲ್ಲೇ ಮನುಷ್ಯರಾಗಿ ಹುಟ್ಟಿ ಮನುಷ್ಯರೇ ಇರಬಹುದು, ಅವ್ರ ಮೂಲಕವಾಗೂ ನಡೀತಾನೆ ಇರುತ್ತೆ ದೇವರ ಚಿಂತನೆ ಯಥಾಯೋಗ್ಯವಾಗಿ. ಮಾಡೋರು ಯಾರು, ಆರಾಧನೆ ಮಾಡೋರು ಯಾರು, ಇವರುಗಳೇ ದೇವತೆಗಳೇ ಮಾಡ್ತಾರೆ. ತ್ರಿಭುವನ ತ್ರಿಭುವನ ಏಕ ಆರಾಧ್ಯ. ಸೊ ಇವರಿಂದ ಆರಾಧಿಸಲ್ಪಡುವ ಚಂದಾಗೆ ದೇವರು, ಅದೇ ಹೇಳ್ತಾರಲ್ಲ ಗೋಪಾಲದಾಸ್ ಹೇಳೋ ತರ, ದೇವರಿಗೆ ಅವ್ರು ಕೇಳ್ತಾರೆ, ದೇವರೇ ನಾನು ನಾನು ನಾವು ನಿಮ್ಮನ್ನ ಕೊಂಡಾಡಬೇಕು, ನಾವು ಇಲ್ಲದಂದ್ರೆ ಇಲ್ಲ ಅಂದ್ರೆ ನಮ್ಮ ಬಾಯಿ ನಾವು ಈ ತರ ಹಾಡುಗಳು ದಾಸರ ಪದಗಳು ಇದು ನಾವು ಹೇಳದೇ ಇದ್ದಿದ್ರೆ, ನಮ್ಮ ದಾಸರುಗಳು ಇಲ್ಲದಿದ್ದಿದ್ರೆ ನಿಮ್ಮ ಕೀರ್ತಿಯನ್ನ ಹೇಳೋರು ಯಾರು ಸ್ವಾಮಿ ಅಂತ ಅಂದ್ರೆ ಅರ್ಥ ಏನು ಅಂದ್ರೆ ಅವನೇ ಅದನ್ನು ಮಾಡಿಸ್ತಾ ಇದ್ದಾನೆ. ಸೊ ನಮ್ಮನ್ನ ಬಳಸಿದ್ದೀಯಾ ಅಂತ ಅಹಂಕಾರದಿಂದ ಹೇಳೋದಲ್ಲ, ದೇವರು ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಈ ಒಂದು ಜ್ಞಾನಿಗಳ ಮೂಲಕ ಗುರು ಪರಂಪರೆ ಮೂಲಕವಾಗಿ ನಮಗೆ ಹೇಳ್ತಾ ಬಂದಿದ್ದ ಬರ್ತಾನೆ ದೇವರು. ಅದಕ್ಕೆ ತ್ರಿಭುವನ ಏಕ ಆರಾಧ್ಯ ಅದಾಯ್ತು, ಸೃಷ್ಟಿ ಅಂತ ಆಯ್ತು. ಸೃಷ್ಟಿ ಕಾಲದಲ್ಲಿ ದೇವರ ಚಿಂತನೆ ಇದೆಲ್ಲ ನಡೆಯೋದು ಯಾವಾಗ, ಸೃಷ್ಟಿಕಾಲದಲ್ಲೇ ನಡೀತಾ. ತ್ರಿಭೂ ಅಂದ್ರೂ ಭುವಃ ಅಂತ ಹೇಳಿದ್ದನ್ನು ಅದೇ ಬರುತ್ತೆ. ಭುವಃ ಅಂತ ಹೇಳಿದ್ರು ಮಹಾ ಐಶ್ವರ್ಯಶಾಲಿ, ಆ ಒಂದು ಜಗತ್ತನ್ನ ಉತ್ಪಾದನೆ ಮಾಡಿದ್ದವನು ಅಂತ, ಸ್ಫೂರ್ತಿ ರೂಪ ವೀರ್ಯ ರೂಪ ಅಂತ ಇದನ್ನ ಹೇಳ್ತೀವಿ. ಸೊ ಇದನಿಂದ ಇವನು ಬಂದಿದ್ದಾನೆ, ಇದು ಸೃಷ್ಟಿ ಸ್ಥಿತಿ ಆಯಿತು. ಮತ್ತು ಉಳಿದದ್ದು ನಮ್ಗೆ ಬರೋದು ಲಯಕಾಲ, ಇದನ್ನ ಹೇಳ್ತಾರೆ. ಲಯಕಾಲ ಅಂದ್ರೆ ನಾಶ ಅಂದ್ರೆ ಇವಾಗ ಲಯ ಆಗೋದು ಪ್ರಳಯ ಕಾಲದಲ್ಲಿ, ನಾಶ ಆಗೋದು ಅಂದ್ರೆ ಅದು ದ್ವಾರ ಈ ಲಿಂಗದೇಹವನ್ನ ತೆಗೆದು ಆ ಒಂದು ಸ್ವರೂಪಾನಂದವನ್ನ ಕೊಡೋದು, ಆ ಶ್ರಮವನ್ನ ತೆಗಿತಾನ ದೇವರು. ಶ್ರಮ ತೆಗೆದು ತನ್ನ ಉದರದಲ್ಲಿ ತಿರುಗನು ಇಟ್ಟುಕೊಳ್ತಾನ ಅವನು. ಸೊ ಅದಕ್ಕೆ ಹೇಳ್ತಾರೆ ಇದು ಹೇಗೆ ಆಗತ್ತೆ ನಮ್ಗೆ ಅಂದ್ರೆ ಯಾರಿಗೆ ಇಟ್ಟುಕೊಳ್ತಾನೆ ಅಂದ್ರೆ ಇಲ್ಲಿ ನೋಡಿ, ಆರಾಧ್ಯ ಲಕ್ಷ್ಮಿ ಸುಭುಜ ಯುಗಳ ಆಲಿಂಗಿತ ಅಂಗ ಉಳ್ಳವನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಯೂಶ್ವಲಿ ನಮ್ಮ ನಾವು ನೋಡುವಂತದ್ದು ಹೇಗಿರುತ್ತೆ, ನಾವು ನೋಡುವಂತ ಈ ಸೃಷ್ಟಿ ಸ್ಥಿತಿ ಕಾಲದಲ್ಲಿ ಹೇಗಿರ, ಇದು ಯಾಕೆ ಲಯಕಾಲ ಅಂತ ಹೇಳ್ತೀರಿ, ಪ್ರಳಯ ಕಾಲ ಅಂತ ನೀವು ಹೇಗೆ ಹೇಳ್ತೀರಾ? ಲಕ್ಷ್ಮಿ ಆಲಿಂಗನ ಮಾಡಿಕೊಂಡಿದ್ದಾಳೆ ಅಂದ್ರೆ ಅದು ಇವಾಗ್ಲೂ ನಾವು ನೋಡ್ಬೋದಲ್ಲ ಅಂದ್ರೆ ಇಲ್ಲ, ಇವಾಗ ನಾವು ನೋಡೋ ಆ ಒಂದು ದೇವರನ್ನ ಲಕ್ಷ್ಮಿ ಶ್ರೀ ಭೂ ಸಹಿತನಾದಂತ ದೇವರನ್ನ ಹೇಗೆ ನೋಡ್ತೀವಿ, ದೇವರು ಆಲಿಂಗನ ಮಾಡ್ಕೊಂಡಿದ್ದಾನೆ. ದೇವರು ತನ್ನ ತೋಳುಗಳನ್ನ ಆ ಒಂದು ಆ ಶ್ರೀ ಭೂ ರೂಪವನ್ನ ಅವನು ಆಲಿಂಗನ ಮಾಡಿಕೊಳ್ಳುವ ರೀತಿಯಿಂದ ಇದೆ. ಇಲ್ಲಿ ನೋಡಿ, ಇಲ್ಲಿ ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಏನು ಅಂದ್ರೆ, ಲಕ್ಷ್ಮಿಯ ಎರಡು ರೂಪಗಳಿಂದ ಆಲಿಂಗಿಸಲ್ಪಡೋನು ಅಂದ್ರೆ ಲಕ್ಷ್ಮೀದೇವಿ ಆಲಿಂಗನ ಮಾಡ್ಕೊಂಡಿದ್ದಾಳೆ ದೇವರನ್ನ. ಇದು ಹಾಗೆ ನಮ್ಗೆ ಬರತ್ತೆ ಅಂದ್ರೆ, ಅದು ಕೆಲವು ಕಡೆ ಹೀಗೇನೋ ನಾವು ವಿಗ್ರಹಗಳನ್ನ ನೋಡಬಹುದು, ಬಟ್ ಪ್ರಧಾನವಾಗಿ ಇದು ನಮ್ಗೆ ಮುಖ್ಯವಾಗಿ ಎಲ್ಲಿ ಬರುತ್ತೆ ಅಂದ್ರೆ ಮಾರ್ಕಂಡೇಯ ಪುರಾಣ ಮುಂತಾದದಲ್ಲಿ. ಪ್ರಳಯ ಕಾಲದ ಅನೇಕ ಪುರಾಣಗಳು ಇರಬಹುದು, ನಮ್ಗೆ ಬೇಸಿಕಲಿ ದೇವಿ ಮಹಾತ್ಮೀಯ ಮುಂತಾದಲ್ಲಿ ವಿಶೇಷವಾಗಿ ಇಲ್ಲಿ ಬರೋದು ಆಲಿಂಗನ ಅಂಬೋದನ್ನ, ದೇವರನ್ನ ಆಲಿಂಗನ ಮಾಡಿ ನಿದ್ರಾರೂಪದಲ್ಲಿ ಇದ್ದಾಳೆ, ಆಲಿಂಗನ ಮಾಡಿಕೊಂಡಿದ್ದಾಳೆ ಅಂದ್ರೆ ಅವಳು ನೋಡಿ ಲೌಕಿಕದಲ್ಲಿ ಆಲಿಂಗನ ಮಾಡ್ಕೊಳ್ಳೋದು ಅಂದ್ರೆ ಹೊರಗಿಂದಲೇ ಆಗತ್ತೆ, ಹೊರಗಿಂದ ಆಗತ್ತೆ, ಒಳಗಿಂದ ಸಾಧ್ಯವೇ ಇಲ್ಲ. ಇವಳು ಹಾಗಲ್ಲ ಅಂತ, ಹೊರಗೆ ದೇವರಿಗೆ ಹೊರಗೆ ಒಳಗೆ ಇಲ್ಲ, ಬಟ್ ಒಂದು ವಿವಕ್ಷೆಯಿಂದ ಹೇಳೋದು, ಆ ಒಂದು ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿ ಲಕ್ಷ್ಮಿ ತನ್ನ ದುರ್ಗಾ ರೂಪದಿಂದ ದೇವರನ್ನ ಆಲಿ ನಿದ್ರಾ ಅಂಬೋ ರೂಪದಿಂದ, ಅದಕ್ಕೆ ಯೋಗ ನಿದ್ರಾ ಅಂತಾನು ನಾವು ಕರಿತೀವಿ. ಯೋಗ ನಿದ್ರಾ ಅಂದ್ರೆ ಅದು ಲಕ್ಷ್ಮಿಯ ಒಂದು ಪ್ರತ್ಯೇಕವಾದ, ದೇವರು ಅಷ್ಟು ಒಂದು ದೀರ್ಘ ಕಾಲ ಲಕ್ಷ್ಮೀ ಜೊತೆಲಿ ಸ್ವಯಂ ಯಾರು ಇಲ್ಲ ಲಕ್ಷ್ಮೀ ಜೊತೆಲಿ ವಿಹಾರ ಮಾಡುವಂತ ಕಾಲ ಅಂತ ಶೋಭಾನೆಯಲ್ಲಿನೂ ವಾದಿರಾಜರು ಇದನ್ನೇ ಹೇಳ್ತಾರೆ. ಸೊ ಅವಳು ಹೇಗಿದ್ದಾಳೆ ಅಂದ್ರೆ ಹೇಳ್ತಾರೆ, ಹರಿನೇತ್ರ ಕೃತಾಲಯ, ದೇವರ ಒಳಗೆ ಮುಖ್ಯವಾಗಿ ದೇವರ ಕಣ್ಣು, ದೇವರಿಗೆ ಕಣ್ಣು ಬೇರೆ ಇಲ್ಲ, ಕಿವಿ ಬೇರೆ ಇಲ್ಲ, ಏನು ಬೇರೆ ಇಲ್ಲ, ಒಂದು ವಿವಕ್ಷೆಯಿಂದ ಆ ಕಾರ್ಯ ನಡೆಯುತ್ತೆ. ನಾವು ನಿದ್ದೆ ಮಾಡುವಾಗ ಏನು ಮಾಡೋದು, ನಾವು ನಿದ್ದೆ ಮಾಡೋದು ಅಂದ್ರೆ ನಾವು ನಿದ್ದೆ ಮಾಡೋದಂದ್ರೆ ಕಣ್ಣು ಮುಚ್ಚಿಕೊಳ್ಳೋದು, ಕಣ್ಣು ಮುಚ್ಚಿಕೊಳ್ಳೋದು ಮಾತ್ರ ಇಲ್ಲ, ನಾವು ನಿದ್ದೆ ಮಾಡೋದು ಅಂದ್ರೆ ಏನು, ಪ್ರಜ್ಞೆ ತಪ್ಪತ್ತ ನಮ್ಗೆ. ನಿದ್ದೆ ಮಾಡಿದಾಗ ಗಾಢ ನಿದ್ರೆಯಲ್ಲಿ ನೋಡಿದ್ರೆ ಹೊರಗರೆ ಏನಾಗತ್ತೆ ಅಂಬೋದು ನಮ್ಗೆ ಗೊತ್ತಾಗಲ್ಲ. ಅಂದ್ರೆ ಏನಾಗತ್ತೆ, ಎಚ್ಚರ, ಹೊರಗೆ ಇರುವಂತ ವಿಷಯದಲ್ಲಿ ನಮ್ಮ ಎಚ್ಚರ ತಪ್ಪತ್ತ. ಸೊ ದೇವರು ನಿದ್ರೆ ಮಾಡಿದ ಅಂದ್ರೆ ಅವನಿಗೇನು ಹೀಗೆ ಅವನು ಯೋಗ, ಅದಕ್ಕೆ ದೇವರಿಗೆನ್ನ ಸುಂದರ ನಿದ್ರೆ, ಸುಂದರವಾದಂತ ನಿದ್ರೆ ಸಾಕೇನುತ್ತ ಅಂತ ಹೇಳ್ತಾರಲ್ಲ ದಾಸರು, ಸುಂದರವಾದಂತ ನಿದ್ರೆ ಅಂದ್ರೆ ಏನದು ನಿದ್ರೆ ಅಂದ್ರೆ, ದೇವರ ನಿದ್ರೆ ಅಂದ್ರೆ ಬೇರೆ ಒಂದೇ ಇಲ್ಲ, ಅವನು ಕಣ್ಣನ್ನ ಮುಚ್ಚಿಕೊಳ್ತಾನಂತೆ. ಕಣ್ಣನ್ನು ಮುಚ್ಚಿಕೊಳ್ತಾನಂದ್ರೆ ನಿಜವಾಗ್ಲೂ ಅವ್ರ ಕಣ್ಣು ತೆಗೆದಿರತ್ತೆ, ಕಣ್ಣು ಮುಚ್ಚಿಕೊಳ್ತಾನ, ಅವನಿಗೆ ವಿಕಾರ ಬಂತು, ಹೀಗಿಲ್ಲ. ನಮಗೆ ಅರ್ಥ ಆಗಲಕ್ಕೆ ಹೀಗೆ ಹೇಳ್ತಾ ಇದ್ದಾರೆ, ನಿದ್ರೆ ಅಂದ್ರೆ ಏನು, ಕಣ್ಣು ಮುಚ್ಚಿಕೊಳ್ಳೋದು ಅಂದ್ರೆ ನಾವು ಕಣ್ಣು ಮುಚ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ದೇವರು ಕಣ್ಣು ಮುಚ್ಕೋಬೇಕು. ಸೊ ಇದು ಒಂದು ನಮ್ಗೆ ಅರ್ಥ ಆಗಲಕ್ಕೆ ಹೇಳ್ತ ದೇವರು ಕಣ್ಣು ಅಂದ್ರೆ ಅದು ಜ್ಞಾನಾನಂದಮಯಾತ್ಮಕವಾದದ್ದು. ಅದಕ್ಕೆ ನಮ್ ತರ ರೆಪ್ಪೆ ಅದು ಇದು ಏನು ಪ್ರಾಕೃತವಾದದ್ದು ಯಾವ್ದು ಇರಲ್ಲ, ಆ ಶಕ್ತಿಯನ್ನ ವಿಡ್ರಾ ಮಾಡೋದು. ಬಟ್ ಅದೆಲ್ಲ ನಮ್ಗೆ ಅರ್ಥ ಆಗಲ್ಲ. ಅವನು ದೇವರು ಕಣ್ಣು ಮುಚ್ಚಿದ್ದಾನೆ ಅದು ಯೋಗ ನಿದ್ರಾ ಅಂತ ಹೇಳ್ತೀವಿ ನಾವು. ದೇವರ ನಿದ್ರೆಯನ್ನ ಯಾವತ್ತು ಯೋಗ ನಿದ್ರಾ ಅಂತ ಹೇಳ್ತೀವಿ. ಯಾಕೆ ಇದು ನಾವು ಯೋಗ ನಿದ್ರಾ ಅಂದ್ರೆ ಏನು ಅಂದ್ರೆ ಇವಳ್ದೆ ಇವಳ ಜೊತೆಯಲ್ಲಿ ಇವಳು ಇವಳಿಗಾಗಿ ಲಕ್ಷ್ಮಿಗಾಗಿ ಲಕ್ಷ್ಮಿಗೆ ವಿಶೇಷವಾಗಿ ಎಲ್ಲ ಪ್ರಪಂಚದಲ್ಲಿ ಇರುವಂತದ್ದಲ್ಲಿ ಎಲ್ಲದನ್ನು ಕೂಡಿ ಕೂಡಿ ಇರ್ತಾರೆ. ಇದು ಲಕ್ಷ್ಮಿಗೆ ಅಂತ ಮೀಸಲಿಟ್ಟಿರುವಂತ ಕಾಲ ಅದು. ಲಕ್ಷ್ಮಿಗೆ ಅವಳಿಗೆ ಅತೀ ಸಾಮೀಪ್ಯ ಅಂತ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ಅತೀ ಸಾಮೀಪ್ಯ ಅಂತ, ಉಳಿದ ಕಾಲದಲ್ಲಿ ಅವಳಿಗೆ ಸಾಮೀಪ್ಯ ಇಲ್ಲವ ಅಂತಾರೆ. ಇದ ಬಟ್ ಇದು ಇಟ್ ಇಸ್ ಇಟ್ ಅದ್ರಲ್ಲಿ ಒಂದು ವಿಶೇಷ ಕಾಣುತ್ತೆ. ಇಟ್ ಇಸ್ ನಾಟ್ ಡಿಫರೆಂಟ್, ಅಲ್ಲಿ ಒಂದು ವಿಶೇಷ ಅಂದ್ರೆ ದೇವರು ದೇವರ ಜೊತೆಯಲ್ಲಿ ದೇವರ ಕಣ್ಣನ್ನ ದೇವರ ವಿಶೇಷ ಯೋಗ. ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಒಟ್ಟಿಗೆ ಇರೋದು ಅಂತ. ಯೋಗ ಬಂತು ರೀ ಅಂದ್ರೆ ಏನು? ಆ ಒಂದು ಅದೃಷ್ಟದ ಜೊತೆಯಲ್ಲೇ ನಾವು ಸಂಪರ್ಕ. ಸೊ ಯೋಗ ಬಂತು ಅಂತ ಹೇಳ್ತೀವಿ, ಜಾಕ್ಪಾಟ್ ಯೋಗ ಅಂತ. ಸೊ ಆ ಒಟ್ಟಿಗೆ ಇರುವಂತದ್ದು ಲಕ್ಷ್ಮಿ ಒಟ್ಟಿಗೆ ಎಲ್ಲ ಕಡೆನೂ ಇದನ್ನು ಇದು ಥ್ರೂ ಅದರ್ ವಸ್ತುಗಳಲ್ಲಿ ಇದ್ದು 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 ಹಾಗಲ್ಲ. ಇದು ಸ್ವಯಂ ಲಕ್ಷ್ಮಿ, ಸ್ವಯಂ ಲಕ್ಷ್ಮಿ, ಸ್ವಯಂ ನಾರಾಯಣ. ಅನೇಕ ರೂಪವನ್ನ ತಾಳ್ತಾಳೆ ಅವಳು. ಅಲ್ಲಿ ಒಂದು ರೂಪದಿಂದ ಅವಳು ಹರಿನೇತ್ರಕ ತಾಳ ಹರಿಯನ್ನ ಕಣ್ಣನ ಒಳಗೆ, ಹರಿಯ ಕಣ್ಣು ಬೇರೆ ಇಲ್ಲ, ಬೇರೆ ಒಂದಿಲ್ಲ, ಅವನ ಕಣ್ಣು ಅದು ಒಂದು. ಅದು ಅವಳು ಮಾಡುವಂತ ಒಂದೊಂದು ವಿಹಾರಗಳು ಕಣ್ಣಿನ ಒಳಗೆ ಅದನ್ನೇ ಮನೆ ಮಾಡಿಕೊಂಡಿದ್ದಾಳೆ ಅಂದ್ರೆ ಅವನ ವಶದಲ್ಲೇ ಇದ್ದಾಳೆ. ಕಣ್ಣಿಗೆ ಕಣ್ಣಿನಲ್ಲಿ ಮನೆ ಮಾಡಿಕೊಂಡು ಅಂದ್ರೆ ಇದು ಅರ್ಥ ನಮ್ಗೆ ಹೇಗಾಗದು ಅಂದ್ರೆ ದೇವರು ಲಕ್ಷ್ಮೀದೇವಿ ಮನೆ ಮಾಡಿಕೊಂಡಿದ್ದಾಳೆ. ಮನೆ ಮಾಡಿಕೊಂಡು ಏನು ಮಾಡ್ತಾಳೆ? ನಮಗೆ ಗಾಢ ನಿದ್ರೆಯನ್ನ ಕೊಡ್ತಾಳೆ, ನಮಗೆ ಪ್ರಜ್ಞೆ ತಪ್ಪುವಂತೆ, ಎಚ್ಚರ ತಪ್ಪುವಂತೆ, ನಾವೊಂದು ಕೋಮಾಲಿ ಮಲ್ಕಂಡಿರುವಂತೆ ಅವಳು ಮಾಡ್ತಾಳೆ. ಪರದೆಯನ್ನ ಹಾಕ್ತಾಳೆ, ಪರದೆಯನ್ನ ಕಂಪ್ಲೀಟ್ ಆಗಿ. ರಾತ್ರಿ ಟೈಮ್ ಅಷ್ಟೇ ತಾನೆ, ಎಲ್ಲ ಮರೆತು ದೇವರನ್ನ ಜಾಗೃತ ಅವಸ್ಥೆಯಲ್ಲಿನೂ ಮರ್ತೀವಿ, ಒಮ್ಮೆ ನೆನಪು ಬರುತ್ತೆ ದೇವರದು. ಗಾಢ ನಿದ್ರೆಯಲ್ಲಿ ಎಲ್ಲಿ ದೇವರ ನೆನಪು? ಕಂಪ್ಲೀಟ್ ಆಗಿ. ಅದಕ್ಕೆ ಅಜ್ಞಾನ ಅಂತ ಹೇಳ್ತಾರೆ, ಜ್ಞಾನದಲ್ಲಿ ಮಲಗಿರ್ತೀವಿ ಅಂತ. ದೇವರ ನೆನಪು ತಪ್ಪಿ ಮಲ್ಕೊಂಡಿರ್ತೀವಿ ನಾವು ಅಂತ. ಸೊ ಹೀಗೆ ಲಕ್ಷ್ಮಿ ಇರ್ತಾಳಂತ. ಸೊ ಅದಕ್ಕೆ ಇಲ್ಲಿ ಆಲಿಂಗನ ಅಂತ ಹೇಳುವ ಮೂಲಕವಾಗಿ ಒಳಗೆ ಹೊರಗೆ ಅವಳು ದೇವರನ್ನ ಆಲಿಂಗನ ಮಾಡಿಕೊಂಡು ದೇವರ ಆಶ್ರಯ ಆಲಿಂಗನದ ದೇವರನ್ನ ಪೂರ್ತಿ ಆಶ್ರಯ. ಅದರ್ ಟೈಮ್ಸ್ಲಿನೂ ಆಶ್ರಯ ಇದೆ, ಇಲ್ಲಿ ದೇವರು ಜೊತೆ ಜೊತೆಯಲ್ಲಿ ಅವಳು ಅವಳು ಏನು ಆನಂದವನ್ನ ಅವರು ಅನುಭವಿಸ್ತಾರೋ ಅವಳು ಅನುಭವಿಸ್ತಾಳೋ ಗೊತ್ತಿಲ್ಲ, ಏನು ಮಹಿಮೆಯನ್ನ ಇಷ್ಟು ಅವಳು ಅವಳ ದೃಷ್ಟಿಯಲ್ಲಿ ಸ್ವಲ್ಪ ನಾವು ನಮ್ಗೆ ಏನಾದ್ರು ಯೋಚನೆ ಮಾಡ್ಬೇಕು ಅಂದ್ರೆ ಇಷ್ಟೂ ಪ್ರಪಂಚ, ಇಷ್ಟೂ ಪ್ರಪಂಚದ ಕಾರ್ಯ, ಇಷ್ಟೂ ಆಗ್ತಾ ಇರುತ್ತೆ. ಇದು ಎಲ್ಲವನ್ನೂ ನಿಲ್ಸಿಬಿಡ್ತಾನಲ್ಲ ಈ ದೇವರು, ಹೊರಗಿನವರು ಏನು ತನ್ನನ್ನ ಮಾಧ್ಯಮ ಮಾಡಿಕೊಂಡು ಮಾಡ್ತಾನೆ. ಮತ್ತು ಇದನ್ನ ನಾವು ನೋಡುವಾಗ ಇನ್ನೊಂದು ನೋಡಬೇಕು, ಲಕ್ಷ್ಮೀದೇವಿ ನಾರಾಯಣ ಕಾಲ ಅತೀತರು ಅಂದ್ರೆ ಅವರಿಗೆ ಎಲ್ಲವೂ ಅವ್ ಕಾಲವನ್ನ ಮೀರಿ ಇದ್ದಾರೆ ಅಂದ್ರೆ ಒಂದು ಕಡೆ ಸೃಷ್ಟಿ, ಒಂದು ಕಡೆ ಲಯ, ಒಂದು ಕಡೆ ಇದು ಎಲ್ಲವೂ ಆಗ್ತಾ ಇರುತ್ತೆ. ಒಂದೊಂದು ಕಡೆಯಲ್ಲಿ ಒಂದೊಂದು ವಿಶೇಷ. ಸೊ ಹೀಗೆ ಇದು ಅದು ಹೇಗಿರುತ್ತೋ ಗೊತ್ತಿಲ್ಲ ನಮ್ಗೆ. ಸೊ ಹೀಗೆ ಅವನಿನಿಂದ ಲಕ್ಷ್ಮಿಯ ಸುಭುಜ ಯುಗಳ ಆಲಿಂಗಿತ ಅಂಗಗಳನ್ನ ಉಳ್ಳವನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಂದ ಇನ್ನೊಂದು ಶಬ್ದ ನಮ್ಗೆ ಬಂತು, ಯಾವ್ದಂದ್ರೆ ಸುಭುಜ. ಸುಭುಜವನ ಲಕ್ಷ್ಮಿಯ ಇಲ್ಲಿ ಬರೋದು ಲಕ್ಷ್ಮಿಯ ಭುಜಗಳನ್ನ ಅಂತ ಯೂಸ್ ಮಾಡಿಲ್ಲ, ಲಕ್ಷ್ಮಿ ಸುಭುಜ. ಸುಭುಜ ಅಂದ್ರೆ ಏನು? ಸುಭುಜ ಅಂದ್ರೆ ಇದು ತಿರ್ಗಾ ವಿಷ್ಣು ಸಹಸ್ರನಾಮಕ್ಕೆ ಬರುತ್ತೆ. ವಿಷ್ಣು ಸಹಸ್ರನಾಮದಲ್ಲಿ ಸುಭುಜ ಅಂಬೋದು ಬಂದಿದೆ ನಮ್ಗೆ. ಸೊ ಸುಭುಜ ಅಂತ ಬಂದಾಗ ಇಲ್ಲಿ ಭುಜ ಅಂತ ಹೇಳದೆ ಸುಭುಜ, ಅದಕ್ಕೆ ಹೇಳ್ದ ಸು ಅಂದ್ರೆ ಇಲ್ಲಿ ಭಗವಂತ, ಇದು ಭಗವಂತನೇ. ಅವಳು ಆಲಿಂಗನ ದೇವರನ್ನ ಆಲಿಂಗನ ಮಾಡ್ತಾಳೆ ಅಂದ್ರೆ ಅವಳೇನೋ ದೇವರನ್ನ ಅಪ್ಪಿಕೊಂಡಿದ್ದಾಳೆ ಅಂದ್ರೆ ಅದು ಇಲ್ಲ, ಅವಳಲ್ಲಿ ಲಕ್ಷ್ಮಿ ಅಂತ ತಿರ್ಗಾ ಬಳಸಿದ್ದಾರೆ, ಲಕ್ಷ್ಮಿ ಅಂತ. ಸೊ ಇಲ್ಲಿ ಏನು ಲಕ್ಷ್ಮಿ ಮಾಡಿದ ಅಂತ ಒಂದೊಂದು ಕಡೆನು ನಾವು ಲಕ್ಷ್ಮಿಯ ಭುಜಗಳಿಂದ ಆಲಿಂಗಿತ ಅಂತ ಹೇಳಿದ್ರೆ ಲಕ್ಷ್ಮಿಯ ಸುಭುಜ ಅಂತ ಹೇಳುವ ಮೂಲಕವಾಗಿ ಲಕ್ಷ್ಮಿಯಲ್ಲಿ ಶ್ರೀಭೂ ದೇವಿಯರಲ್ಲಿ ಅವನೇ ಶ್ರೀಭೂ ರೂಪದಿಂದ ಇದ್ದು ಸು ಅಂಬುದು ದೇವರನ್ನೇ ಹೇಳ್ತಾರೆ. ಇದು ಹೇಗೆ? ಇದು ಯಾಕೆ ಅಂದ್ರೆ ಅದು ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದಾರೆ. ಸುಭುಜ ಅಂತ ಅಂಬೋದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದ್ದ, ಆದ ಕಾರಣದಿಂದ ಸುಭುಜ ಅಂಬೋದು ಭಗವಂತನ ಹೆಸರೇ ತಿರ್ಗಾನು ಆಗತ್ತ. ಇದು ನಮ್ಮ ನಾಡಿಗತವಾದದ್ದೇ ಆಗತ್ತ. ಇಲ್ಲಿ ಸುಭುಜ ಅಂತ ಬಂದಾಗ ಅದಕ್ಕೆ ಯಾಕೆ ಸು ಅಂದ್ರೆ ದೇವರದ್ದು ಅಂತ ಹೇಳಿ. ಏನು ದೇವರದ್ದು ಅಂದ್ರೆ ಅಲ್ಲಿ ಅಲ್ಲಿ ಅರ್ಥ ಕೊಡುವಾಗ ಹೇಳ್ತಾರ, ಇದು ವೇದಗಳಲ್ಲಿ ಬರುವಂತದ್ದು ಅಂತ ಹೇಳ್ತಾರೆ ಸುಭುಜ ಅಂಬೋ ಹೆಸರು. ಅದು ಯಾಕೆ ಅಂದ್ರೆ ಚತುರ್ವೇದ ಶಿಖೆ ಅಂಬೋದಲ್ಲಿ ಹೇಳಿದ್ದಾರೆ. ಇದು ನಾವು 6ನೇ ಸಂಧಿಯಲ್ಲಿನೂ ಇದನ್ನ ನೋಡಿದೀವಿ. ದೇವರ ರೂಪಗಳು ಹೇಗಿದೆ ಅಂತ ಬಂದಾಗ ಅಲ್ಲಿನೂ ಬಂದಿದೆ ದೇವರ ಕೈಗಳು. ದೇವರ ಇಲ್ಲಿ ಭುಜ ಅಂತ ಬಂದಿದ್ದಲ್ಲ, ಸುಭುಜ ಯಾಕೆ ಹೇಳ್ತಾ ದೇವರು ಅಂದ್ರೆ ದೇವರ ಕೈಗಳನ್ನ ನೋಡಿ. ನಮ್ ತರ ಕೈಗಳಲ್ಲ ಅದು, ದೇವರ ಕೈಗಳು ಜ್ಞಾನ ಆನಂದಮಯ. ಅದು ಏನ್ರಿ ಜ್ಞಾನ ಆನಂದಮಯ ಏನು ಅಂದ್ರೆ ಅಲ್ಲಿ ಹೇಳ್ತಾರೆ ದೇವರ ಬಲಗೈ. ಇವಾಗ್ಲೇ ನೋಡಿದ್ದೀವಿ ದೇವರ ಬಲಗೈ ಭುವಃ ಅದು ನೋಡಿದೀವಿ. ಇಲ್ಲಿ ಇನ್ನೊಂದು ಅರ್ಥವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಏನ್ ಅರ್ಥ ಕೊಡ್ತಾ ಇದ್ದಾನಂದ್ರೆ ಬಲಗೈ ಅಂದ್ರೆ ನಮಗೆ ಹೇಳ್ತಾ ಇದ್ದಾರೆ ನಮ್ಮ ಬಲಗೈಯನ್ನು ಅಷ್ಟೇ. ಬಲಗೈ ಅಂದ್ರೆ ಪ್ರದ್ಯುಮ್ನ ರೂಪ, ಬಲಗೈ ಅಂದ್ರೆ ದೇವರ ಬಲಗೈ ಅಂದ್ರೆ ಪ್ರದ್ಯುಮ್ನ ರೂಪ. ದೇವರ ಎಡಗೈ ಅಂಬೋದು ಅನಿರುದ್ಧ ರೂಪ. ಆದ ಕಾರಣದಿಂದ ಅವನಿಗೆ ಸುಭುಜ, ಸುಭುಜ ಅಂದ್ರೆ ಒಳ್ಳೆ ಚಂದ ಇರುವಂತ ತೋಳುಗಳು ಅಂತ. ಚಂದ ಇರುವಂತ ತೋಳುಗಳು ಅಂದ್ರೆ ನಮ್ಗೆ ಚಂದ, ಒಂದು ನಮ್ಗೆ ಚಂದ ಇರಬೇಕು ಅಂದ್ರೆ ಅದು ಪುಷ್ಟಿಯಾಗಿರಬೇಕು, ದುಂಡಾಗಿರಬೇಕು, ಈಗೆಲ್ಲ ನಾವು ನಮ್ಮ ಚಿಂತನೆ. ಅವರ ಚಿಂತನೆ ಹಾಗಲ್ಲ. ಅವರ ಚಿಂತನೆ ಹೇಗಿರುತ್ತೆ ಅಂದ್ರೆ ಸುಭುಜ ಅಂತ ಹೇಳುವಾಗ ಈ ದೇವ್ ಸುಭುಜ ಏನು ದೇವರದೇ ಆದಂತ ಇದು ದೇವರದೇ ಆದಂತ ರೂಪ ಆಗ್ಬಿಡುತ್ತೆ. ಸೊ ಅದಕ್ಕೆ ಸುಭುಜ ಅಂತ ಇಲ್ಲಿ ಹೇಳಿದ್ದಾರೆ. ಈ ಎರಡು ರೂಪಗಳು ಇದನ್ನ ಆಚಾರ್ಯ ನಮ್ಮ ಆಚಾರ್ಯ ಇದನ್ನ ಹೇಳ್ತಾ ಇರ್ಲ. ಅದು ಯಾಕೆ ಯಾಕೆ ದೇವರ ರೂಪಗಳು ಅಂತ ಹೇಳುವಾಗ ಅದು ಆಯುಧಗಳನ್ನ ಧಾರಣೆ ಮಾಡಿದ. ಸೊ ಆಯುಧಗಳನ್ನ ಹೇಗೆ ಆಯುಧಗಳನ್ನ ಧಾರಣೆ ಮಾಡಿದ ಅಂದ್ರೆ ಅಲ್ಲಿನೂ ಹೇಳ್ತಾರೆ ಆಯುಧಗಳನ್ನ ಇದಲ್ಲಿ ಬರುತ್ತೆ ನಮ್ಗೆ ದ್ವಾದಶ ಸ್ತೋತ್ರದಲ್ಲಿ ನಾವು ಬರುವಾಗ ಶಂಖ ಚಕ್ರ ಪದ್ಮ ಶಂಖ ಚಕ್ರ ಗದಾ ಪದ್ಮ ದರಾಶ್ಚಿಂತ್ಯಾರ್ ಹರೇರ್ ಭುಜ ಪೀನವೃತ್ತ ಜಗತ್ ರಕ್ಷಾ ಕೇವಲೋ ಅಂದ್ರ ದುಂಡಾಗೆ ಚಂದಾಗಿದೆ ನಮಗೆ, ದುಂಡಾಗಿದೆ ಚಂದಾಗಿದೆ ಪುಷ್ಟಿಯಾಗಿದೆ ಅಂದ್ರೆ ನಮಗೆ ಭರವಸೆ ಕೊಡ್ಲಕ್ಕೆ ಹಾಗೆ ನಾವು ಚಿಂತನೆ ಮಾಡ್ತೀವಿ. ಏನೋ ಒಂದು ಅಲ್ಪವಾಗಿದ್ರೆ ಏನ್ ರಕ್ಷಣೆ ಮಾಡ್ತಾನೆ, ಕ್ಷತ್ರಿಯರಿಗೆ ಬಲ ಭುಜದಲ್ಲಿ ಅಂತ ಹೇಳ್ತಾರೆ, ಹೇಗೆ ರಕ್ಷಣೆ ಮಾಡ್ತಾನೆ, ಅದಕ್ಕೆ ನಮ್ಗೆ ಚಿಂತನೆ ಹಾಗೆ ಮಾಡ್ತೀವಿ. ಬಟ್ ಇವನದಲ್ಲಿ ಪ್ರದ್ಯುಮ್ನ ರೂಪ ಅನಿರುದ್ಧ ರೂಪದಿಂದ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ, ಆಯುಧಗಳನ್ನ ಹೊತ್ತುಕೊಂಡು ನಮ್ಗೆ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ, ನಮ್ಗೆ ಭರವಸೆಯನ್ನ ಉಂಟು ಮಾಡ್ತಾನ. ಅದಕ್ಕೆ ಇದಕ್ಕೆ ಸುಭುಜ ಅಂತ ಹೇಳ್ತಾರಂತ. ಅಂದ್ರೆ ಸುಭುಜ ಅಂದ್ರೆ ಸೃಷ್ಟಿ ಚಂದಾಗೆ ಚಂದಾಗಿರುವಂತದ್ದು ಅಂದ್ರೆ ಆ ದೇವರ ಲಕ್ಷಣಗಳು ದೇವರದು ಎಲ್ಲವೂ ಚಂದ. ಸೊ ಅದು ಅಪ್ರಾಕೃತವಾಗಿ ಅದು ಚಂದಾಗಿ ಇರುವಂತದ್ದು ಅಂತ. ಇನ್ನೊಂದು ಒಂದು ಇನ್ನು ಸುಭುಜ ಅಂದ್ರೆ ಸು ಅಂದ್ರೆ ಆನಂದ, ಆನಂದವನ್ನ ಭೋಗ ಮಾಡುತ್ತೆ ಅಂದ್ರೆ ಏನು ಅಂದ್ರೆ ನಾವು ಎಲ್ಲಾ ಕಾರ್ಯಗಳು ನಾವು ಮಾಡೋದು ಕೈಯಿಂದನೇ ಮುಖ್ಯವಾಗಿ ಮಾಡ್ತೀವಿ. ಕೈಯಿಂದ ಅಂತ ಹೇಳ್ತೀವಿ, ಕಣ್ಣು ಎಲ್ಲವೂ ಬರುತ್ತೆ. ಸೊ ಸಕಲ ಇಂದ್ರಿಯಗಳಿಗೆ ಈ ಕರ್ಮಗಳಿಗೆ ಮುಖ್ಯವಾಗಿ ಕರ್ಮಕ್ಕೆ ಕೈಯಿನಿಂದ ನಾವು ಕೈಯಿನಿಂದ ಮಾಡುವಂತ ಕೆಲಸ ಅಥವಾ ನಮ್ಮ ಸಕಲ ಇಂದ್ರಿಯಗಳ ಮೂಲಕವಾಗ ಮಾಡುವಂತ ಕೆಲಸಗಳಲ್ಲಿ ಭಗವಂತನೇ ಇದ್ದು ಆ ಒಂದು ತನ್ನದೇ ಆದ ರೂಪವನ್ನ ಸ್ವೀಕಾರ ಮಾಡಿ ನಮ್ಗೆ ಆನಂದವನ್ನ ಉಣಿಸ್ತಾ ಇದ್ದಾನೆ. ಭುಜ ಅಂದ್ರೆ ಏನು? ಭುಜ ಭೋಗ, ಭುಂಜನ ಉಣ್ಣೋದು, ಭುನಕ್ತಿ ಸುಷ್ಟು ಭುನಕ್ತಿ ಅಂತಾರೆ. ಸುಷ್ಟು ಭುನಕ್ತಿ ಏನನ್ನ ಚಂದಾಗ ಉಣ್ಣುತ್ತಾನೆ ಅಂದ್ರೆ ಭುನಕ್ತಿ ಎಂಬುದು ಭುಜ ಎಂಬುದು ತಿನ್ನೋದು ಉಣ್ಣೋದಕ್ಕೇನೋ ಇದೆ. ಉಣ್ಣುವ ಮೂಲಕವಾಗ ನಮ್ಗೆ ಏನಾಗತ್ತೆ? ನಮ್ಗೆ ರಕ್ಷಣೆ ಆಗತ್ತೆ. ಅದಕ್ಕೆ ಪಾಲನೆಯನ್ನು ಬರುತ್ತೆ. ಇದು ಹೇಳುವ ಮೂಲಕ ಪಾಲನೆ ಬರುತ್ತೆ ನಮ್ಗೆ. ದೇವರು ಸೃಷ್ಟಿಕರ್ತ ಸಂಹಾರಕ ಅಂತ ಹೇಳಿದ ಅದೇ ತೋಳುಗಳನ್ನ ರಕ್ಷಕ ಅಂತ ಇನ್ನೊಂದು ಮುಖವನ್ನು ಇಲ್ಲಿ ಸುಭುಜ ಅಂಬೋದನ್ನ ಹೇಳ್ತಾ ಇದ್ದ. ಸೃಷ್ಟಿಕಾಲದಲ್ಲಿ ಸೃಷ್ಟಿ ಮಾಡುತ್ತಾನೆ ಅಂತ ಹೇಳೋದಕ್ಕೆ ಸು ಅಂದ್ರೆ ಸು ಅಂದ್ರೆ ಪ್ರಸವಿಸೋದು ಅಂದ್ರೆ ಸೃಷ್ಟಿಸೋದು, ಅದಕ್ಕೆ ಸು ಅಂತಾರೆ. ಸುಭುಜ ಅಂಬೋದಕ್ಕೆ ಏನ್ ಹೇಳ್ತಾರೆ? ಭುಜ ಅಂದ್ರೆ ಭುನಕ್ತಿ ಅಂದ್ರೆ ಪ್ರಳಯ ಕಾಲದಲ್ಲಿ ಅದನ್ನ ಭಕ್ಷಿಸುತ್ತಾರೆ ಅಂತಾನು ಒಂದ್ ಅರ್ಥ. ಇನ್ನೊಂದು ಭುನಕ್ತಿ ಅಂತ, ಭುಂಕ್ತಿ ಅಂತ ಬಂದ್ರ ತಿನ್ನುತ್ತಾನಂತ. ಭುನಕ್ತಿ ಅಂತ ಬಂದಾಗ ಅದನ್ನ ರಕ್ಷಣೆ ಮಾಡುತ್ತಾನೆ, ಚಂದಾಗೆ ಪಾಲಕನಾಗಿದ್ದಾನೆ. ಅಂದ್ರೆ ಸೃಷ್ಟಿಯೂ ಬಂತು, ಸ್ಥಿತಿಯೂ ಬಂತು, ರಕ್ಷಣೆನೂ ಬಂತು, ಆಮೇಲೆ ಪ್ರಳಯ, ಪ್ರಳಯ ಅಂಬುದು ಅದು ಒಂದು ರಕ್ಷಣೆಯೇ ಆಗತ್ತೆ. ಸೊ ಹೀಗೆ ಎಲ್ಲವೂ ಮಾಡುತ್ತೆ. ಮತ್ತು ಇವನು ಸರ್ವ ಸಮರ್ಥ ಅಂಬೋದು ಆಗತ್ತೆ. ಸುಭುಜ ಚಂದಾಗೆ ತೋಳುಗಳನ್ನ, ಆ ದೇವರ ರೂಪ ಅಂಬೋ ತೋಳು, ದೇವರ ರೂಪವೇ ಅದು, ಅದು ತೋಳುಗಳಾಗಿದೆ ಅಂದ್ರೆ ತೋಳಿನಿಂದಲ ರಕ್ಷಣೆ. ಆ ಕ್ಷತ್ರಿಯರು ಮಾಡುವಂತಹ ಕೆಲಸ, ಧರ್ಮದ ರಕ್ಷಣೆ ಎಲ್ಲವೂ ಮಾಡಬೇಕು, ಯಥಾಯೋಗ್ಯವಾಗಿ ನಾವು ಮಾಡಬೇಕು. ಸೊ ಇದಕ್ಕೆ ರಕ್ಷಣೆ ಅಂತ ನಾವು ಬರುತ್ತೆ. ಸೊ ಇದನ್ನು ಹೇಳ್ತಾ ಇದ್ದಾರೆ. ಮತ್ತು ಹೀಗೆ ಸುಭುಜ ಅಂಬೋದು, ಸುಭುಜ ಅಂಬೋದಕ್ಕೆ ಸುಷ್ಟು ಅಂದ್ರೆ ಚಂದಾಗೆ ದೇವರ ರೂಪ. ಮತ್ತು ಏನು ಭುಜ ತಿನ್ನುತ್ತಾನೆ ಅಂದ್ರೆ ಏನು ಅಂದ್ರೆ, ಇದು ನೆಗೆಟಿವ್ ಅಲ್ಲಿ ನಾವು ಉಪಯೋಗ ಮಾಡ್ತೇವೆ, ಎಲ್ಲ ನಮ್ಮ ಪಾಪಗಳೆಲ್ಲ ತಿಂದು ಹೋಗ್ತಾ ಅಂತ ಹೇಳ್ತೀವಿ. ನೆಗೆಟಿವ್ ಪಾಪ ಕೊಟ್ಟು ನಮ್ಗೆ ಪೀಡೆ, ರೋಗ ಕೊಟ್ಟು ನಮ್ಮನ್ನ ನಮ್ಗೆ ನಾಶ ಮಾಡುವ ಶಕ್ತಿಗಳನ್ನ ತಿನ್ನೋದು, ಹೀಗೆ ಅರ್ಥ. ಅಂದ್ರೆ ಏನಾಗ ಅದು, ಇದು ನಾವೇ ಕಲ್ಪನೆ ಮಾಡುವಂತ ಅರ್ಥ ಇಲ್ಲ. ಈ ಧಾತುವಿಗೆ, ಭೂ ಧಾತುವಿಗೆ ಭುಜ ಕೌಟಿಲ್ಯ ಕುಟಿಲರು ಅಂತ, ಅಂದ್ರೆ ಕುಟಿಲರಿಗೆ, ದೈತ್ಯರಿಗೆ, ದೈತ್ಯರನ್ನ ತಿಂದು ಹಾಕಿಬಿಡ್ತಾನ ಅಂತ. ಈ ಒಂದು ಅವನದ್ದೇ ಆದ ರೂಪದಿಂದ ನಮ್ಗೆ ಸುಖವನ್ನ ಕೊಡೋದನ್ನು, ನಮ್ಗೆ ಸುಖ ಹೇಗೆ ಕೊಡ್ತಾನೆ, ದೈ ಕಾಟ ಕೊಡುವಂತ ರೋಗ ರುಜಿನ ಅದನ್ನ ಪ್ರೇರಣೆ ಮಾಡುವಂತ ದೈತ್ಯರು ಇವರೆಲ್ಲ ತಿಂದು ಹಾಕಿಬಿಟ್ಟು ನಮ್ಗೆ ಹೀಗೇನೋ ಒಳಗೆ 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 ಹೀಗೇನೋ ನಾವು ಅರ್ಥ ಮಾಡ್ತಾ ಹೋಗ್ಬೋದು. ಯಾಕೆಂದ್ರೆ ನಮ್ಗೆ ವಿಷ್ಣು ಸಹಸ್ರನಾಮದಲ್ಲಿ ಈ ಅರ್ಥಗಳನ್ನ ಒಂದು ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಬರೆದು ಅವರು ಇಂಥ ಈ ಅನೇಕ ಅರ್ಥಗಳನ್ನ ಬನ್ನಂಜಾಚಾರ್ಯನ ಸೂಚನೆ ಮಾಡಿ ಕೊಟ್ಟಿದ್ದಾರೆ. ಆ ಪ್ರಕಾರ ಇದನ್ನ ವಿಷ್ಣು ಸಹಸ್ರನಾಮದ ಒಂದೊಂದಕ್ಕೇನು ಅನೇಕ ಅರ್ಥಗಳು, ಹಾಗೆ ಧಾತುವಿನಿಂದಲೂ ಎಷ್ಟು ತೆಗಿಬಹುದು ಎಂಬುದು ಕೊಟ್ಟಿದ್ದಾರೆ. ಈ ತರ ದೇವರನ್ನ ಈ ಲಕ್ಷಣಗಳಿಂದ ನಾವು ತಿಳ್ಕೊಳ್ಳೋದು. ಸೊ ಹೀಗೆ ಸುಭುಜ ಅಂಬುದು ಬರುತ್ತೆ. ಈ ಸುಭುಜ ಆದ ಮೇಲೆ ಸೊ ಲಕ್ಷ್ಮಿ, ಸೊ ಸೃಷ್ಟಿಕಾಲವೂ ಬಂತು, ಇನ್ನೊಂದು ಲಯಕಾಲವೂ ಬಂತು, ಪ್ರಳಯ ಕಾಲ ಬಂತು, ಇನ್ ಬಿಟ್ವೀನ್ ಸ್ಥಿತಿ ಕಾಲ. ಈ ಸ್ಥಿತಿ ಕಾಲವು ಹೇಗೆ ಅರ್ಥ ಮಾಡಬಹುದು ಅಂತ ನೋಡಿದ್ದೀವಿ. ಸೊ ಇದರಿಂದ ಆಲಿಂಗಿತ ಅಂಗಗಳನ್ನ ಉಳ್ಳವನು ಸ್ವಭೂ ಅಂತ ಹೇಳ್ತಾರೆ. ಸ್ವಭೂ, ಸ್ವಭೂ ತಿರ್ಗನು ಭೂನೇ ಬಂತು, ಬಟ್ ಇಲ್ಲಿ ಬೇರೆ ಅರ್ಥ ಮಾಡ್ತೀವಿ ನಾವು. ಭೂ ಅಂದ್ರೆ ಭೂ ಸತ್ತಾಯಾಮ್ ಅಂತ, ಅಂದ್ರೆ ಏನು ಅಂದ್ರೆ ದೇವರನ್ನ ಹುಟ್ಟಿಸಿದವನು ಯಾರು ಅಂತ ಪ್ರಶ್ನೆ ಮಾಡಿದ್ರೆ, ದೇವರನ್ನ ಹುಟ್ಟಿಸುವನು ಯಾ, ದೇವರು ಪ್ರಕಟನಾದ ವಾಸುದೇವರೂಪ ಅದಕ್ಕೆ ಹೇಳ್ತಾರೆ, ವಾಸುದೇವರ ಪ್ರಸ್ತಾವ ಅಂತ ಹೇಳ್ತಾರೆ. ಮೊಟ್ಟ ಮೊದಲು ಬಂದ ಕಾಣಿಸಿದ ರೂಪ ಅಂತ, ಅಂದ್ರೆ ಏನು ಕಾಣಿಸಿತು ಅಂದ್ರೆ ಎಲ್ಲಿಂದ ಬಂತು ಅಂದ್ರೆ ಅವನಿಂದಲೇ ಅವನು ವಿಹಾರ ನಾರಾಯಣ ರೂಪದಿಂದಲೇ ವಾಸುದೇವ ರೂಪ, ತಿರ್ಗಾ ವಾಸುದೇವ ರೂಪದಿಂದಲೇ ನಾರಾಯಣ ರೂಪ. ಹೀಗೆ ಸ್ವ ಅಂದ್ರೆ ಸ್ವತಂತ್ರ, ಸ್ವ ಅಂದ್ರೆ ತನ್ನದೇ ಆದ, ತಾನೇ ತನಗೆ ಕಾರಣ. ಯಾವುದಕ್ಕೆ ಕಾರಣ? ಸತ್ತಾ ಪ್ರತೀತಿ ಪ್ರವೃತ್ತಿ, ಮೂರೇ ನಾವು ಹೇಳೋದು. ಸತ್ತ ಅಂದ್ರೆ ಇರುವಿಕೆಗೆ ಇರೋದು, ಸತ್ತ ಅಂದ್ರೆ ಸತ್ಯವಾಗಿ ಇರುವುದು. ದೇವರು ಇರುವಿಕೆಗೆ ಕಾರಣ ಯಾರು? ಎಲ್ಲದಕ್ಕೇನು ಕಾರಣ ಬೇಕಲ್ಲ, ದೇವರಿಗೆ ಯಾರು ಕಾರಣ? ದೇವರೇ ಕಾರಣ, ದೇವರೇ ಅದು ಸಂಕಲ್ಪ ಮಾಡಿದ್ದಾನೆ. ದೇವರು ಎಂಬುದು ಇರುವ ವಸ್ತುವನ್ನೇ ಅನಾದಿಂದ ನಾವೇ ಹೇಳ್ತೀವಲ್ಲ. ದೇವ ಇದ್ದಾನೆ ಅಂದ್ರೆ ಇಲ್ಲಿ ನಮ್ಗೆ ಅನುಗ್ರಹ ರೂಪವಾಗಿ ಇದ್ದಾನೆ. ಸತ್ತ ಪ್ರತೀತಿ ಅಂದ್ರೆ ಜ್ಞಾನಕ್ಕೆ ಸಿಕ್ಕುವ, ಜ್ಞಾನಕ್ಕೆ ಪೂರ್ತಿಯಾಗಿ ಸಿಕ್ಕೋದಿಲ್ಲ, ನಮ್ಗೆ ಕಿಂಚಿತ ಜ್ಞಾನ. ದೇವರು ಎಲ್ಲ ಕಡೆನೂ ಇದ್ದಾನಪ್ಪ, ದೇವರು ಕರುಣಾಳು, ಹೀಗೆ ನಮ್ಗೆ ಚಿಂತನೆ ದೇವರ ಬಗ್ಗೆ, ನಮ್ಗೆ ರಕ್ಷಣೆ ಮಾಡೇ ಮಾಡ್ತಾನ, ಕೈ ಬಿಡೋದಿಲ್ಲ, ಹೀಗೆ ನಾವು ಚಿಂತನೆ ಮಾಡ್ತೀವಿ. ಏನೋ ಕಿಂಚಿತ ಜ್ಞಾನ. ಸೊ ದೇವರ ಬಗ್ಗೆ ತಿಳುವಳಿಕೆ, ಆ ಪ್ರತೀತಿ, ಪ್ರವೃತ್ತಿ ಅದನ್ನು ಅವನೇ ಕೊಡ್ತಾನೆ. ಆ ಜ್ಞಾನ ನಮ್ಗೆ ಬರಬೇಕು, ದೇವರು ಇದ್ದಾನೆ, ದೇವರು ರಕ್ಷಣೆ ಮಾಡ, ಆ ವಿಶ್ವಾಸ ಬರ್ಲಕ್ಕೇನೋ ಅವನೇ ಕಾರಣ. ಸತ್ತ ಪ್ರತೀತಿ ಪ್ರವೃತ್ತಿ, ಪ್ರವೃತ್ತಿ ಅಂದ್ರೆ ಈ ಚೇಷ್ಟೆಗಳನ್ನ, ವ್ಯಾಪಾರಗಳನ್ನ, ಕಾರ್ಯಗಳನ್ನ ಮಾಡಿಸೋದು, ಅದಕ್ಕೆ ಸ್ವತಂತ್ರ ಬೇಕು, ಸ್ವತಂತ್ರವಾಗಿ ಮಾಡ್ತಾನೆ. ಸೊ ಇದು ಇದು ಎಲ್ಲಿಂದ ಬರ್ತದೆ? ಸ್ವಭೂ, ಅವನಿಂದಲೇ ಅವನಿಗೆ, ಅವನಿಗೆ ಯಾರು ಪ್ರೇರಣೆ ಮಾಡಿದ್ದಾರೆ, ಅವ್ರಿಗೆ ಅವನಿಗೆ ಯಾರು ಜ್ಞಾನವನ್ನ ಕೊಟ್ಟಿದ್ದ ಅಂತ, ಅವನದೇ ಅವನು. ಇಟ್ ಇಸ್ ನಾಟ್ ಡಿಫ್ರೆಂಟ್, ಅವನಿಗೆ ಅವನೇ ಅಂತ, ಅವನಿಗೆ ಅವನೇ ಸ್ವತಂತ್ರ, ಅವನ್ ತನ್ನ ವಶದಲ್ಲಿ ತಾನು ಇರುವವನು ಅವನು. ಸೊ ಹೀಗೆ ಸ್ವಭೂ ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷವಾಗಿ ಸ್ವಭೂ ಆದ್ಮೇಲೆ ಸುಖಾತ್ಮ, ಸುಖಾತ್ಮ ಅಂತ ಬಂದಾಗ ತಿರ್ಗನು ನೆನಪು ಮಾಡ್ತಾ, ಸುಖಾತ್ಮ ಅಂದ್ರೆ ಇದು ಯಾಕೆ ತಿರ್ಗನು ಸುಖಾತ್ಮ ಅಂದ್ರೆ, ದೇವರು ಜ್ಞಾನ ಆನಂದ ರೂಪವಾಗಿದ್ದಾನೆ ಅಂತ ನಾವು ಚಿಂತನೆ ಮಾಡ್ತೀವಿ. ನಮ್ಗೆ ಆನಂದ, ನಮ್ಮ ಅನುಭವದಲ್ಲಿ ಏನು ಆನಂದ, ನಮ್ಗೆ ಏನೋ ಆನಂದ ಬರುತ್ತೆ. ನಮಗೆ ಬರುವಂತ ಆನಂದ ಅಲ್ಲ ಹೊರಗಿಂದ ಬರುವಂತದ್ದು, ಇದು ಜಡಾತ್ಮಕವಾಗಿರುತ್ತೆ. ಜಡದ ಸ್ಪರ್ಶದಿಂದ ಬರುವಂತ ಆನಂದ, ಸ್ವರೂಪ ಭೂತವಾದ ಆನಂದ ಜೀವನೇ ಅನುಭವ ಮಾಡ್ತಾನೆ. ಬಟ್ ಆ ಜಡ ದೇಹದ ಮೂಲಕ ಅವನು ಮಾಡ್ತಾ ಇದ್ದಾನೆ. ಜೀವದ ಜ್ಞಾನ ಆನಂದ ಇಲ್ಲಿ ಪೂರ್ತಿ ಅಭಿವ್ಯಕ್ತಿ, ಆ ಚೈತನ್ಯಾತ್ಮಕವಾಗಿ ಅಭಿವ್ಯಕ್ತಿ ಇಲ್ಲಿ ಆಗೋದೇ ಇಲ್ಲ. ಭಗವಂತ ಅನ್ನೋದು ಯಾವುದು? ಸುಖ. ಅವನೇ ಸುಖದ ಸ್ವರೂಪ. ಅವನು ಸುಖಾತ್ಮ ಅಂದ್ರೆ ಸುಖವೇ ಸ್ವರೂಪ, ಇಟ್ಸ್ ನಾಟ್ ಡಿಫ್ರೆಂಟ್. ಏಕಾಂತ ಬಂತಲ್ಲ, ಸುಖವೇ ಸ್ವರೂಪ. ಇದು ನಾವು ಅನೇಕ ಕಡೆ ನೋಡ್ತಾನೆ ಬಂದಿದ್ದೀವಿ. ತಿರ್ಗಾನು ತಿರ್ಗಾ 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 ಆ ಥಾಟ್ಸ್ ನಮ್ಗೆ ಬರ್ತಾ ಇರಬೇಕು ಅಂತ ಆವೃತ್ತಿ, ರೆಪಿಟೇಷನ್ ಇಲ್ಲ ಅದು, ಆವೃತ್ತಿ ದೇಹದ ಆವೃತ್ತಿ. ಅಸಕೃತ್ ಉಪದೇಶ, ಉಪದೇಶ ರೂಪದಿಂದ ಶ್ವೇತಕೇತಿಗೇನೋ ಬಂತು, ಆಮೇಲೆ ಭೃಗುಗೆ ವರ್ಣ ಹೇಳಿದ್ದು, ತಿರ್ಗಾ ತಿರ್ಗಾ ಅದು ಆವೃತ್ತಿ ಮಾಡಬೇಕು. ನಾವು ಕಲಿತದ್ದನ್ನ ಒಂದು 4-5 ಸಾರಿ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ನಿಲ್ಲತ್ತಲ್ಲ. ಹಾಗೆ ಇದು ನಿಲ್ಲೋದು ಮಾತ್ರ ಅಲ್ಲ, ಒಳಗೆ ಇರುವಂತ ಆ ಒಂದು ವಿರುದ್ಧ ಚಿಂತನೆ ಹೋಗಿ ಇದು ಅಲ್ಲಿ ಹೋಗಿ ಕೂತ್ಕೋಬೇಕು. ಅದಕ್ಕೆ ಈ ಒಂದು ನಮ್ಗೆ ಬೇಕಾಗಿರುತ್ತೆ, ಆವೃತ್ತಿ ಎಂಬುದು ಬೇಕಾಗಿರುತ್ತೆ. ಸೊ ಅದಕ್ಕೇನೋ ದೇವರು ಸುಖಾತ್ಮ ಅಂತ ಇಲ್ಲಿ ಹೇಳ್ತಾರೆ. ನಾವು ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಏನಾದ್ರು ಕ್ವಶನ್ಸ್ ಏನಾದ್ರು ಇದ್ದರೆ ತಗೊಳ್ತೀನಿ. ಕೃಷ್ಣಾರ್ಪಣಮಸ್ತು.